ತಿಂದ ಜನರಿಗೆ 100 to 90 ಜನಕ್ಕೆ ಒಂದು 2-3 ತಾಸಲ್ಲಿ ಪ್ಯಾರಾಲಿಸಿಸ್ ಅಟ್ಯಾಕ್ ಆಯ್ತದೆ ಇಮ್ಮಿಡಿಯೇಟ್. ಅಷ್ಟು ಭಯಂಕರವಾದ ವಿಷ ಅದರದ್ದು. ಇನ್ನು ಸ್ಲೋ ಪಾಯ್ಸನ್ ಅನ್ನೋದು 100% ಗ್ಯಾರಂಟಿ ಅದು. ಬರುತ್ತೆ ಅದಕ್ಕೆ ಎಷ್ಟು ಪ್ಲಾಸ್ಟಿಕ್ ಸೇಫ್ ಅಂದ್ರೂ ಕೂಡ ಅದು ಡೇಂಜರಸ್. ಅದು ಹಿಂದಿನ ಕಾಲದ ಜನ ಇದನ್ನ ಯಾಕೆ ಮಾಡಲಿಲ್ಲ ಅಂದ್ರೆ ಮಾಡ್ಲಕ್ ಬರಲಿಲ್ಲ ಅಂತ ಮಾಡಲಿಲ್ಲ, ಅಲ್ಲ ಸಮಾಜಕ್ಕೆ ಅಪಾಯಕರ ಅಂತ ಅವರು ಮಾಡಲಿಲ್ಲ. ನಾವೇನ್ ತಿಳ್ಕೊಂಡೆ ಅವ್ರಿಗೆ ಗೊತ್ತಿದ್ದಿಲ್ಲ, ನಮಗೆ ಗೊತ್ತಿದೆ ಅಂತ ತಿಳ್ಕೊಂಡ್ಬಿಟ್ಟಿವಿ ಅಷ್ಟೇ. ಅಂದ್ರೆ ನಮ್ಮ ಹಿಂದಿನ ಕಾಲದ ಏನೇನು ಪದ್ಧತಿ ಬಂದಿದೆ, ಬಾಳೆ ಎಲ್ಲೆಲ್ಲಿ ಕೊಡಿ, ಟೋಟಲಿ ಹಾರಮ್ಲೆಸ್ ಅದು. ಬಾಳೆ ಎಲ್ಲೆಲ್ಲಿ ಕೊಡಿ, ಎಂದಾರು ತೊಂದರೆ ಉಂಟಾದ್ರಿಂದ ಅಪಾಯನೇ ಇಲ್ಲ. ಎಲೆಗಳಲ್ಲಿ ಕೊಡುವುದು, ಇದರಲ್ಲಿ ಕೊಡುವುದು, ನಮ್ಮ ಪ್ರಾಚೀನರ ಸಂಪ್ರದಾಯ ಇದೆಯಲ್ಲ. ಅಷ್ಟೇ ಅಲ್ಲ, ಕೊಡ್ತಾನಲ್ಲಿ ಎಲೆಯೊಳಗೆ ಅದರ ಕಂಟೆಂಟ್ ಅದು ಔಷಧಿಯ ಕೆಲಸ ಮಾಡುತ್ತೆ ಜೊತೆಗೆ. ಇದು ಪಾಯ್ಸನ್ ಆಗಿ ಇದು ವರ್ಕ್ ಮಾಡುತ್ತೆ, ಔಷಧಿಯಾಗಿ ಅದು ವರ್ಕ್ ಮಾಡುತ್ತೆ. ಈ ಮುತ್ತುಗದ ಎಲೆ ಇರುತ್ತೆ, ಅದರಲ್ಲಿ ಸಾಮಾನ್ಯ ಶುಂಠಿ ಪುಡಿ ಹಾಕೋತಾರೆ, ಜೇನುತುಪ್ಪ ಹಾಕೊಂಡು ನೆಕ್ಕೋ ಪದ್ಧತಿ ಇದೆ. ಮುತ್ತುಗದ ಎಲೆ ಮೇಲೆ ಸ್ಟೀಲ್ ಪಾಟ್ಲಿ ಹಾಕೊಳಕ್ಕೆ ಹೇಳೋದಿಲ್ಲ, ಬೆಳ್ಳಿಯಲ್ಲೂ ಹೇಳಲಿಲ್ಲ. ಎಲೆಯಲ್ಲಿ ಹಾಕೊಂಡು ಏನು ಕಣ್ಣ ತಿಕ್ಕಿ ತಿಂತಾನೆ, ಅದು ಹೊಸ ಒಂದು ಔಷಧಿಯಾಗಿ ಪಾರ್ಪಾಟ್ ಆಗುತ್ತೆ ಅಂತ. ಮುತ್ತುಗದಲ್ಲಿ ಸಂಪರ್ಕ ಬರುತ್ತಲ್ಲ, ಅದೊಂದು ಔಷಧಿಯಾಗಿ ಬರುತ್ತೆ. ಇಷ್ಟು ಶಕ್ತಿ ಅದಕ್ಕಿದೆ. ಈ ಪ್ಲಾಸ್ಟಿಕ್ನಲ್ಲಿ ಶಕ್ತಿ ಇದೆ ಅಂತ ಯಾರು ಹೇಳ್ತಿದ್ದೀರಾ, ವಿಷ ಇದೆ ಅಂತ ಹೇಳ್ತಾರೆ ಅದರಲ್ಲಿ. ಅಂದ್ರೆ ವೈಜ್ಞಾನಿಕವಾದ ವಿಚಾರಕ್ಕೂ ತಾತ್ವಿಕ ವಿಚಾರಕ್ಕೂ ವ್ಯತ್ಯಾಸ ಇದೆ. ಆದ್ರಿಂದ ಕಾಲಕೂಟ ವಿಷ ಬಂತಲ್ಲ, ಹೇಗೆ ಡಿಸ್ಟ್ರಾಯ್ ಮಾಡಬೇಕು ಅದನ್ನ, ಯಾರಿಗೂ ಆಗ್ತಾ ಇಲ್ಲ. ಆಗ ನಾವೆಲ್ಲ ಕಥೆಯನ್ನು ಕೇಳಿರ್ತೇವಾಗ ರುದ್ರದೇವರು ಬಂದರು, ಅವರು ಕುಡಿದ್ರು, ನೀಲಕಂಠರಾದರು ಅಂತ ಅಷ್ಟು ಕೇಳಿರ್ತೇವೆ. ಅದು ಕರೆಕ್ಟ್ ಸುಳ್ಳು ಅಂತಲ್ಲ, ಆದ್ರೆ ಪೂರ್ತಿ ಸರಿಯಲ್ಲ. ಪೂರ್ತಿ ಏನಾಯ್ತು ಅಂತ ಆಚಾರ್ಯ ಬರೀತಾ ಇದ್ದಾರೆ. ಪೂರ್ತಿ ನಡೆದಿದ್ದೇನು ಅಂದ್ರೆ, ಪರಮಾತ್ಮ ಹೇಳ್ತಾರೆ, ನೋಡಿ ವಾಯುದೇವರೇ ನೀವು ಅದನ್ನು ಕುಡೀರಿ ಅಂತ ಪರಮಾತ್ಮ ಹೇಳ್ತಾರೆ. ಬಂಗಾರದ ಪಾತ್ರೆಯಲ್ಲಿ ವಿಷ ಬಂದಿತ್ತಂತೆ ಕಾಲಕೂಟ, ಅದನ್ನು ಕುಡೀರಿ ಅಂತ ಪರಮಾತ್ಮ ವಾಯುದೇವರು ಅಪ್ಪಣೆ ಮಾಡಿದ್ದೇನೆ. ಕಂಡವರಿಗೆ ಕುಡೀರಿ ಅಂತ ತಂದೆ ಹೇಳೋದು ಸರಿಯಿಲ್ಲ, ವಿಷ ಗಿಷದ. ಮಗನಿಗೆ ಹೇಳ್ತಾರೆ ಏನು ಆಶ್ಚರ್ಯ, ಯಾಕೋ ಅತ್ತ ಮಗ ಅಂತ ದೊಡ್ಡ ಮಗ ಅಂತ ಗೊತ್ತು ಅವರಿಗೆ. ಅಮೃತ ವಾಯುದೇವರಾದ್ದರಿಂದ ನೀವು ಕುಡೀರಿ, ನಾಶ ಮಾಡಿಬಿಡಿ ಅಂತ ಹೇಳಿದರೆ ತಕ್ಷಣ ಆಚಾರ್ಯ ಕುಡಿಲಿಕ್ಕೆ ಅಂತ ಹೋಗ್ತಾರೆ ವಾಯುದೇವರು. ಆಗ ವಿಷನ ಸ್ವಲ್ಪ ಕೈಲಿ ಹಾಕೊಂಡಂತೆ, ಮೊದಲು ಚೆನ್ನಾಗಿ ಉಜ್ಜಿಬಿಟ್ರಂತೆ. ಅದನ್ನ ಅಸ್ತಬಲಂ ವಿಧಾಯ ಅಂತ ಆಚಾರ್ಯ ಬರೀತಾರೆ. ಅದು ಶಕ್ತಿನ ಕಡಿಮೆ ಮಾಡಿಬಿಟ್ರಂತೆ. ನಮಗೆ ಸೈನ್ಸ್ನವರಿಗೆ ಅರ್ಥ ಆಗುತ್ತೆ, ಡೈಲ್ಯೂಟ್ ಮಾಡಿದ್ರು ಅಂತ ಅರ್ಥ. ಅದು ಕಾನ್ಸಂಟ್ರೇಟೆಡ್ ವಿಷನ ಡೈಲ್ಯೂಟ್, ಉಜ್ಜಿ 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 ಡೈಲ್ಯೂಟ್ ಮಾಡಿಬಿಟ್ರಂತೆ. ಅದನ್ನು ಸ್ವಲ್ಪ ತಗೊಂಡ್ರಂತೆ, ಮತ್ತೆ ತಗೊಂಡಿದ್ದೇ ಸ್ವಲ್ಪ, ಅದನ್ನು ಡೈಲ್ಯೂಟ್ ಮಾಡಿ ಅದನ್ನು ಸ್ವಲ್ಪ ತಗೊಂಡು ದದವು ಸಕಿಂಚಿತ್ ಗಿರಿಶಾಯ ವಾಯು, ಅದನ್ನು ವಾಯುದೇವರಿಗೆ ಕೊಟ್ಟರಂತೆ. ಅವರು ಅದನ್ನು ಕುಡಿದ್ರಂತೆ. ಆದರೆ ಅಷ್ಟಕ್ಕೂ ಅವರಿಗೆ ತಡ್ಕೊಳ್ಳೋದಕ್ಕಾಗಲಿಲ್ಲ. ನಿಪಾತಿತೋ ಮೂರ್ಛಿತ ಆಶು ರುದ್ರಹ, ಅವರಿಗೆ ಮೂರ್ಛೆ ಬಂತಂತೆ. ಕೊನೆಗೆ ಅಚ್ಯುತ ಅನಂತ ಗೋವಿಂದ ಅಂತ ಇದ್ದಾರೆ. ಅವರ ಕಂಠ ನೀಲಕಂಠವಾಯಿತು, ವಿಷಕಂಠ ನೀಲಕಂಠ ಅಂತ ಅವತ್ತಿನಿಂದ ಹೆಸರು ಬಂತು ಅಂತ ಕರೀತಾರೆ. ಇದು ರುದ್ರದೇವರ ಸಂಬಂಧಪಟ್ಟ ಕಥೆ ಇಷ್ಟು. ಆದರೆ ಬುಡದ ಪಾತ್ರೆಯಲ್ಲಿ ಆ ವಿಷ ಇದೆಯಲ್ಲ, ಅದಿಷ್ಟನ್ನು ವಾಯುದೇವರು ತಾವೇ ಕುಡಿದ್ಬಿಟ್ರು. ಅಷ್ಟು ಕೂಡ ಸ್ವಯಂತೂ ಅನಿರ್ಮಥ್ಯ, ಅದನ್ನು ಡೈಲ್ಯೂಟ್ ಮಾಡಿಕೊಳ್ಳಿಲ್ಲ, ಡೈಲ್ಯೂಟ್ ಮಾಡಿಕೊಳ್ಳಿಲ್ಲ. ಮಜ್ಜಿಗೆ ಹುಳಿ ಇದ್ರೇನೆ ಡೈಲ್ಯೂಟ್ ಮಾಡ್ಕೋಬೇಕಾಗ್ತದೆ. ಮನುಷ್ಯ ನೀರು ಹಾಕಿ ಹಾಕಿ ಅಡ್ಜಸ್ಟ್ ಮಾಡ್ಕೋಬೇಕು, ಕೊನೆಗೂ ಸಾಕೋದು ಬಿಟ್ಟು ಬಿಡ್ತಾರೆ. ವಿಷ ಹಾಗೆ ಕುಡಿಲಿಕ್ಕೆ ಹೊರಟ್ರೆ ವಾಯುದೇವರು ಎಂಥ ಸಮರ್ಥರಾಗಿದ್ದಾರೆ ಲೆಕ್ಕ ಹಾಕಬೇಕು. ಎಂಥ ಸಮರ್ಥರು ಅಂದರೆ ಅದಕ್ಕೆ ಪ್ರಾಣೋವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ, ಇದು ಎಲ್ಲಿಯದೋ ಮಾತಲ್ಲ, ಉಪನಿಷತ್ತಿನ ಮಾತುಗಳಿವೆಲ್ಲ ಕೂಡ. ವಾಯುದೇವರ ಸಾಮರ್ಥ್ಯ ಎಷ್ಟು ದೊಡ್ಡದು ಅಂದರೆ ಅಷ್ಟು ಘಂಟಾಘೋಷವಾಗಿ ಉಪನಿಷತ್ತು ಸಾರ್ತಾ ಇತ್ತು. ಅವರು ಕುಡಿದ್ರಂತೆ, ಅವರಿಗೇನೇನು ಆಗಲಿಲ್ಲ. ತದುತಾಶ್ಯ ಜೀರ್ಣಂ, ಅವರಿಗೆ ಜೀರ್ಣ ಆಯಿತು. ಅಂದ್ರೆ ಕಾಲಕೂಟ ವಿಷವನ್ನು ಕುಡಿದು ಜಗತ್ತಿನ ಸಂರಕ್ಷಣೆ ಮಾಡಿದ ಪೂರ್ಣ ಶ್ರೇಯಸ್ಸು ವಾಯುದೇವರದು, ಅನಂತರದ ಸ್ಥಾನ ರುದ್ರದೇವರದು. ಹರಿ ಸರ್ವೋತ್ತಮ ವಿಷ ಕುಡಿಲಿಕ್ಕೆ ಹೇಳಿದ, ವಾಯುದೇವರು ಜೀವೋತ್ತಮರು ವಿಷವನ್ನು ಕುಡಿದ್ರು, ರುದ್ರದೇವರು ಮನೋನಿಯಾಮಕರು ವಿಷ ಸ್ವಲ್ಪ ಭಾಗ ಕುಡಿದ್ರು, ಇಂದ್ರಾದೇವರು ಅದೂ ಆಗಲಿಲ್ಲ. ಅದರಿಂದಾಗಿನೇ ತಾರತಮ್ಯ ಜ್ಞಾನ ಸರಿಯೇ ನಮಗೆ ಅರ್ಥ ಆಗುತ್ತೆ. ಇದು ಮೊದಲ ಭಾಗ. ಇದೆಲ್ಲ ನಮ್ಮ ಜನ ಆಕ್ಷೇಪಣೆ ಮಾಡೋದು ಆಚಾರ್ಯರ ಬಗ್ಗೆ. ತುಂಬಾ ಜನಕ್ಕೆ ಭಾರಿ ಭಾರಿ ತಪ್ಪು ಕಲ್ಪನೆ ಇದೆ. ಮಧ್ವಾಚಾರ್ಯ ನನಗೆ ಎಷ್ಟು ಕಡಿಮೆ ಗೊತ್ತಿದೆ ಅಂದ್ರೆ, ನಿನ್ನೆ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬಂದ ಒಂದು ಆರ್ಟಿಕಲ್ ಒಬ್ರು ತೋರಿಸಿದ್ರು. ಆಶ್ಚರ್ಯ, ಓದಿದ್ರೆ ಆಶ್ಚರ್ಯ ಪಡ್ತೀರಿ. ಮಧ್ವಾಚಾರ್ಯ ಬಗ್ಗೆ ಬರೀತಾರವರು, ಮಧ್ವಾಚಾರ್ಯ ಶಂಕರಾಚಾರ್ಯರ ಶಿಷ್ಯರು, ಅವರು ಸರ್ವೋದಯ ಸಂಗ್ರಹ ಅಂತ ಬರೆದಿದ್ದಾರೆ, ಅದ್ವೈತ ಮತವನ್ನು ಪ್ರಸಾರ ಮಾಡಿದ್ದಾರೆ. ಏನು ಆಶ್ಚರ್ಯ ಅಂದ್ರೆ, ಆಚಾರ್ಯರ ಬಗ್ಗೆ ಬಹುಶಃ ಒಂದೇ ಕ್ಲಾಸ್ ಹುಡುಗ ಸರಿಯಾಗಿ ಓದೋನು ಇದು ಬರಲಿಕ್ಕಾಗೋದಿಲ್ಲ. ಆದ್ರೆ ಓದಿಲ್ಲ ಜನಗಳಿದ್ದೆ ಸಮಸ್ಯೆಯಾಗಿರೋದು. ಲಕ್ಷಾಂತರ ಜನ ಓದೋ ಪೇಪರ್ಲಿ ಬಂದಿದೆಯಲ್ಲ, ಎಷ್ಟು ತಮಾಷೆ ಆಗಿರೋ ಅನರ್ಥ ಏನು ಗೊತ್ತೆ. ಮಧ್ವಾಚಾರ್ಯ ಚಿತ್ರ ಮತ್ತೆ ದೊಡ್ಡದಾಗಿ ಅದರ ಮೇಲೆ ಮಧ್ವಾಚಾರ್ಯ ಇಲ್ಲಿ ಚಿತ್ರ ಹಾಕಿದ್ದಾರೆ, ದೊಡ್ಡ ಚಿತ್ರ ಆ ಚಿತ್ರ ಹಾಕಿದ್ದಾರೆ, ಬರೆದಿದ್ದಾರೆ. ತಮಾಷೆ ಏನು ಗೊತ್ತಾ, ದೊಡ್ಡ ತಪ್ಪೇನು ಗೊತ್ತಾ, ಅದು ಮಧ್ವಾಚಾರ್ಯರ ಬಗ್ಗೆ ಬರೀತೇನೆ ಅಂತ ಹೊರಟ ವ್ಯಕ್ತಿ ಬರೆದವರು ಯಾರ ಬಗ್ಗೆ ಅಂದ್ರೆ, ಸಾಯಣ ಮಾಧವಾಚಾರ್ಯರ ಬಗ್ಗೆ. ಅವರು ಶಂಕರಾಚಾರ್ಯ ಶಿಷ್ಯರು ಗುಂಪಿನವರು ಹೌದು, ಅದ್ವೈತ ಭಕ್ತರು ಎಲ್ಲ ಹೌದು. ಆ ಪದನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟು ಮಧ್ವಾಚಾರ್ಯ ಬಗ್ಗೆ ಬರೆದ್ಬಿಟ್ಟು ದೊಡ್ಡ ಸಂಶೋಧನೆ ಅಂತ ಬರೆದ್ರೆ ಎಷ್ಟು ಸ್ಥಿತಿ ಇರಬೇಕಿದೆಲ್ಲ. ಇದಕ್ಕೆ ಅವರ ಜವಾಬ್ದಾರರು ಎಷ್ಟು ಮುಖ್ಯ, ನಾವು ಅಷ್ಟೇ ಜವಾಬ್ದಾರರು. ಆಚಾರ್ಯ ಬಗ್ಗೆ ಸರಿಯಾಗಿ ಪ್ರಚಾರ ಮಾಡದೆ ಹೋಗಿದ್ರು ಅನಾಹುತ ಹೀಗಾಗ್ತಾ ಇದೆ. ಎಷ್ಟು ತಪ್ಪು ಯೋಚನೆ ಮಾಡಿ. ಮಧ್ವಾಚಾರ್ಯ ಬಗ್ಗೆ ಅಲ್ಲಿ ಬರೆದ್ರೆ ಒಂದು ಮಾತು ಸರಿಯಿಲ್ಲ ತವಾಷೆ ಅಂತ ಕೇಳಿದ್ರೆ ಇಡೀ ಆರ್ಟಿಕಲ್ ಅಲ್ಲಿ ಒಂದು ಮಾತು ಕೂಡ ಸರಿ ಬರಲಿಲ್ಲ, ಕಾರಣ ಟೋಟಲಿ ಮಿಸ್ ಅಂಡರ್ಸ್ಟುಂಡ್ ಅದು. ಮಧ್ವಾಚಾರ್ಯರನ್ನ ಆ ಸಾಯಣ ಮಾಧವಾಚಾರ ಅರ್ಥ ಮಾಡಿಕೊಂಡಿದ್ದೇ ಮೂಲ ತಪ್ಪಾಯಿತು. ಈ ತಪ್ಪನ್ನು ತಿದ್ದಬೇಕಾದ್ರೆ ಕಾಲಕಾಲಕ್ಕೆ ನಾವು ತತ್ವ ಪ್ರಸಾರ ಮಾಡ್ತಾನೇ ಇರಬೇಕು. ಇಲ್ಲದೆ ಹೋದರೆ ನಾಳೆ ಅವರಿವರು ಮೊಸ ಹೋಗೋದಲ್ಲ, ನಮ್ಮ ಜನನೇ ಮೊಸ ಹೋಗಿಬಿಡ್ತಾರೆ ಕೊನೆಗೆ. ಈ ತಪ್ಪನ್ನು ಬಹಳಷ್ಟು ಎಚ್ಚರಿಕೆಯಿಂದ ತಿದ್ದಬೇಕಾದ ಪ್ರಸಂಗ ಬಂದಿದೆ. ಆದ್ರಿಂದ ವಾಯುದೇವರ ಬಗ್ಗೆ ಜನ ತಪ್ಪು ತಿಳ್ಕೊಂಡಿದ್ದಕ್ಕೆ ಇದೇ ಕಾರಣ. ಅವರಿಗೆ ಆಕ್ಷೇಪಣೆ ಮಾಡ್ತಾರೆ, ಮಧ್ವಾಚಾರ್ಯ ಹೇಳಿಬಿಟ್ರು ವಾಯುದೇವ ವಿಷ ಕೊಡಿದ್ರು ಅಂತ ಹೇಳ್ತಾರೆ, ಇವರೆಲ್ಲ ವಾಯುದೇವರು ಮಾಡಿದ್ರು ಅಂತ ಹೇಳ್ಕೊಂಡ್ರೆ ಸಮಾಧಾನ ಆಗುತ್ತೆ, ಉದ್ದೇಶ ಅವಮಾನ ಮಾಡ್ತಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಇಲ್ಲಿ ಮಾನವಮಾನದ ಪ್ರಶ್ನೆ ಇಲ್ಲೇ ಇಲ್ಲ, ಆಚಾರ್ಯ ಹೇಳಿದ್ದು ಕಲ್ಪನೆಯಲ್ಲ. ಆಚಾರ್ಯ ಏನನ್ನು ಹೇಳ್ತಾರೋ ಅದಕ್ಕೆಲ್ಲ ಇಮಿಡಿಯೇಟ್ ಪ್ರಮಾಣವಾಕ್ಯ ಕೊಡ್ತಾರೆ. ಬಹುಶಃ ವಿಶ್ವದ ಇತಿಹಾಸದೊಳಗೆ ಆಡಿದ ಪ್ರತಿಯೊಂದು ಮಾತಿಗೂ ಆಧಾರ ಕೊಟ್ಟಂತ ಹಿರಿಮೆ ಶ್ರೀಮನ್ ಮಧ್ವಾಚಾರ್ಯರು. ಏನನ್ನೇ ಮಾತಾಡಲಿ, ತಚ್ಚ ಉತ್ತಮ ಸ್ಕಾಂದೆ ತದುತ್ತಮ ಗಾರುಡೆ ಇತಿ ಬಾಲ್ಯವೇ ಶ್ರುತಿ ಇತಿ ಪೈಂಗಿ ಶ್ರುತಿ ಇತಿ ಚ ತುರಶ್ರುತಿ, ಮಾತೆತ್ತರ ಪ್ರಮಾಣಗಳು ಸುರಿಮಳೆ ಮಾಡಿಬಿಡ್ತಾರೆ ಆಚಾರ್ಯರು. ಆಚಾರ್ಯ ಹೇಳ್ತಾರೆ ಈ ಮಾತು ಎಲ್ಲೋ ಬಂದಿದೆಯಲ್ಲ, ಋಗ್ವೇದದಲ್ಲಿ ಬಂದಿದೆ ಅಂತ ಉಲ್ಲೇಖ ಮಾಡ್ತಾರೆ ಆಚಾರ್ಯ. ವಾಯುರಸ್ಮ ಉಪಾಮಂಥತ್ ಪಿನಷ್ಟಿ ಸ್ಮ ಕುನನ್ನಮ ಕೇಸಿ ವಿಷಸ್ಯ ಪಾತ್ರೇಣ ಯದ್ರುದ್ರೇಣ ಅಪಿ ಭತ್ಸಹ. ವೇದ ಮಂತ್ರ ಅಂದ್ರೆ ವಾಯುದೇವರೇ, ಕೇಸಿ ಸೂಕ್ತ ಅಂದ್ರೆ ವಾಯು ಸೂಕ್ತ, ಕೇಸಿ ವಿಷಸ್ಯ ಪಾತ್ರೇಣ ಯದ್ರುದ್ರೇಣ ಅಪಿ ಭತ್ಸಹ. ರುದ್ರದೇವರ ಜೊತೆಗೆ ವಾಯುದೇವರು ವಿಷವನ್ನು ಕುಡಿದ್ರು, ಸಹಯುಕ್ತೆಯ ಅಪ್ರಧಾನೆ ವಾಯುದೇವರು ಪ್ರಧಾನವಾಗಿ ಕುಡಿದ್ರು, ರುದ್ರದೇವರು ಅಪ್ರಧಾನವಾಗಿ ಕುಡಿದ್ರು ಅಂತ ಸ್ಪಷ್ಟವಾಗಿ ವೇದವಾಕ್ಯ ಹೇಳುತ್ತೆ. ಅಂದ್ರೆ ಜನ ವೇದ ಯಾವಾಗ ಅಭ್ಯಾಸ ಕಡಿಮೆಯಾಯಿತೋ ವೇದದ ವಿಚಾರಣೂ ಮರೆತು ಹೋಯಿತು ಜನಗಳಿಗೆ. ಆಚಾರ್ಯರು ಕೊಟ್ಟಂತಹ ಅಪೂರ್ವವಾದ ಉಲ್ಲೇಖವನ್ನು ನಾವಿಲ್ಲಿ ಕಾಣುತ್ತೆ. ಈ ಮಾತು ಪದ್ಮ ಪುರಾಣದಲ್ಲಿ ಬರುತ್ತೆ, ಮತ್ತೆ ಪುರಾಣದಲ್ಲೂ ಬಂದಿದೆ. ಪಾರ್ವತಿ ಹೇಳ್ತಾರೆ, ಪಾರ್ವತಿ ನಾನು ವಿಷವನ್ನು ಕುಡಿದೆ, ನನಗೆ ಯಾತಕ್ಕೂ ಏನು ತೊಂದರೆ ಆಗಲಿಲ್ಲ, ಸುರಕ್ಷಿತ ಉಳಿದೆ, ಯಾತಕ್ಕೆ ಗೊತ್ತಾ? ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲಾ ರೋಗಾಹ ಸತ್ಯಂ ಸತ್ಯಂ ವದಾಮ್ಯಹಂ. ಅದು ಶಾಸ್ತ್ರದ ಮಾತಿದೆ. ಅಚ್ಯುತ ಅನಂತ ಗೋವಿಂದ ಅಂತ ಕುಡದೆ ನನಗೇನು ತೊಂದರೆ ಆಗಲಿಲ್ಲ. ರುದ್ರದೇವರು ವಿಷ್ಣುವಿನ ಆರಾಧನೆ ಮಾಡ್ತಾರೆ ಅಂತ ಹೇಳೋದಕ್ಕೆ ಪ್ರಸಿದ್ಧವಾದ ಶ್ಲೋಕ ಇದೆ, ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರ ರಾಮ ತತ್ತುಲ್ಯಂ ರಾಮನಾಮ ವರಾನನೆ. ರಾಮ 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 ಅಂತ ಯಾವಾಗಲೂ ಅಂತ ಇರ್ತೇನೆ. ಆ ರೀತಿ ಮೂರು ಸರ್ತಿ ಅನ್ನೋದು ವಿಷ್ಣು ಸಹಸ್ರ ರಾಮವನ್ನು ಉಚ್ಚಾರಣೆ ಮಾಡಿದಷ್ಟು ಫಲ ಕೊಡುತ್ತೆ ಅಂತ ಪದ್ಮಪುರಾಣದಲ್ಲಿ ರುದ್ರದೇವರ ಮಾತು. ಅದಕ್ಕೆ ವೈಷ್ಣವಾನಾಂ ಯಥಾಶಂಭು ಅಂತ ಭಾಗವತ ಪುರಾಣದ ಕೊನೆ ಹೇಳ್ತಾರೆ. ವೈಷ್ಣವರಲ್ಲಿ ರುದ್ರದೇವರಿಗೆ ಅಗ್ರಸ್ಥಾನ ಅನ್ನೋ ಮಾತು ಅಲ್ಲಿ ಬಂದಿದೆ. ಆದ್ದರಿಂದ ಈ ಕಥೆ ಸಂಪೂರ್ಣವಾಗಿ ವೈದಿಕವಾದ ಕಥೆ, ಪೌರಾಣಿಕವಾದ ಕಥೆ ಹೊರತು ಕಾಲ್ಪನಿಕ ಕಥೆಯಲ್ಲ. ವಿಷದ 99.99% ಭಾಗ ಕುಳಿತಿದ್ದು ವಾಯುದೇವರು, ಅವರಿಗೆ ಏನೂ ಆಗಲಿಲ್ಲ, ವಿಷದ ಪರಿಣಾಮವೇ ಆಗಲಿಲ್ಲ. ಜಗತ್ತನ್ನು ಸಂರಕ್ಷಣೆ ಮಾಡಿದ ಹಿರಿಮೆ ಅವರದ್ದಾಯಿತು. ರುದ್ರದೇವರನ್ನು ಕೊಂಡಾಡ್ತಾರೆ ಭಾಗವತ ಪುರಾಣದೊಳಗೆ. ರುದ್ರದೇವರು ಕುಡಿಯುತ್ತಿದ್ದಾಗ ಪಾರ್ವತೇವಿ ಕೇಳಿದರಂತೆ, ಅಲ್ಲ ಸ್ವಾಮಿ, ಅದು ವಿಷ, ಕಾಲಕೂಟ ವಿಷ, ಜಗತ್ತನ್ನೇ ನಾಶ ಮಾಡುತ್ತೆ, ಅದನ್ನು ನೀವು ಕುಡಿತೀರಲ್ಲ ಅಂದ್ರಂತೆ. ಆಗ ಅವರಂದ್ರಂತೆ, ನೋಡು ಪಾರ್ವತಿ, ಅದು ಏನ್ ಮಾಡುತ್ತೆ ನನಗೆ ಮುಖ್ಯ ಅಲ್ಲ. ಇಷ್ಟು ಜನ ದುಃಖ ಪಡ್ತಾ ಇದ್ದಾರೆ, ಇಷ್ಟು ಜನ ಸಂಕಟ ಪಡ್ತಾ ಇದ್ದಾರೆ, ಅವರ ಸಂಕಟ ಪರಿಹಾರ ಮಾಡಬೇಕಾದ ನನ್ನ ಕರ್ತವ್ಯ, ಅದಕ್ಕೆ ನಾನು ಕುಡಿತೇನೆ ಅಂತ ಹೇಳ್ತಾರೆ. ಎಂಥ ಮಾತದು! ಒಂದು ಜಗತ್ತಿಗೆಲ್ಲ ರುದ್ರದೇವರ ಕರುಣೆಯ ಮುಖವನ್ನ ತೋರಿಸತಕ್ಕಂಥ ಮಾತು. ಎಷ್ಟು ಕರುಣಾಳು, 5 ಮುಖ ಇದೆಯಲ್ಲ ಅವರಿಗೆ, ಕರುಣೆ ತುಂಬಿದ ಮುಖ ಅವರದ್ದು. ಅವ್ರು ಹೇಳ್ತಾರೆ, ಯಾತಕ್ಕೆ ಹಾಗೆ ಮಾಡ್ತೇನೆ ಗೊತ್ತಾ ಪಾರ್ವತಿ? ಪುಂಸಃ ಕೃಪಯತೋ ಭದ್ರೇ ಸರ್ವಾತ್ಮ ಪ್ರಿಯತೆ ಹರಿಹಿ. ಯಾರು ಆಶ್ರಿತ ದುಃಖಿಗಳ ಮೇಲೆ, ಕಷ್ಟಪಡ್ತಕ್ಕಂಥ ಜನಗಳ ಮೇಲೆ ಕರುಣೆಯನ್ನು ತೋರಿಸಿ ಉಪಕಾರ ಮಾಡ್ತಾರೋ ಅವರಿಗೆ ಶ್ರೀಹರಿ ಪ್ರಸನ್ನನಾಗ್ತಾನೆ, ಅದಕ್ಕೆ ನಾನು ಕುಡಿತೇನೆ ಅಂತ ಕುಡಿದ್ರೆ. ಈ ಮಾತು ಕೇಳಿದಾಗ ಪ್ರಿಣಯಾಮೋ ವಾಸುದೇವನ್ನೋ ಮಾತು ಎಷ್ಟು ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ನೋಡಬೇಕು. ಅದಕ್ಕೆ ರುದ್ರದೇವರು ಲೋಕಮಾನ್ಯರು, ವೈಷ್ಣವ ಸಿದ್ಧಾಂತದಲ್ಲಿ ರುದ್ರದೇವರ ಸ್ಥಾನ ತುಂಬಾ ಪೂಜ್ಯವಾದ ಸ್ಥಾನ ಅಂತ ಹೇಳೋದಕ್ಕೆ ಎಲ್ಲ ಮಾತುಗಳು ಸಾಕ್ಷಿ. ಆಮೇಲೆ ಒಂದೊಂದೇ ಬಲ್ಲ ಶುರುವಾಯಿತು. ಉಚ್ಚೈಶ್ರವಾನಾಮ ತುರಂಗಮೋಹು ಕರೀತ ಥೈರಾವತ ನಾಮ ಧೇಯ. ಒಂದು ಕುದುರೆ ಬಂತಂತೆ, ವಿಚಿತ್ರ ಕುದುರೆ ಅದು. ಪ್ರತಿ ಭಾಗದಲ್ಲೂ ಬೆಳಗಿರೋ ಕುದುರೆ ಅದು, ಜಗತ್ತಲ್ಲ ಒಂದೇ ಕುದುರೆ ಆಗಿರೋದು. ಬಾಲದ ಸಮೇತ ಕರಿ ಕೂಲು ಒಂದು ಕಾನ್ಸೆಪ್ಟೇ ಇಲ್ಲ ಅದರೊಳಗೆ, ಬರೀ ಬಿಡಿ 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 ಬಿಡಿ. ಅದನ್ನು ಉಚ್ಚೈಶ್ರವಸ್ತು ಅಂತ ಕುದುರೆ ಕರೆದಿದ್ದ. ಒಂದು ಆ ದಿಗ್ಗಜಗಳು ಬಂದುವಂತೆ, ಶ್ರೇಷ್ಠವಾದ ದಿಗ್ಗಜ ಐರಾವತ, ಅದು ಅಲ್ಲೇ ಬಂದಿತ್ತು. ಅದೇ ರೀತಿ ಅಪ್ಸರಿಯರು ಬರ್ತಾರೆ, ಎಲ್ಲ ದೇವತೆಗಳೆಲ್ಲ ತಗೊಳ್ತಾ ಇದ್ದಾರೆ. ಹೀಗೆ ಹೋಗ್ತಿದ್ದ ಕಾಲಕ್ಕೆ ಕಲ್ಪವೃಕ್ಷ ಬಂತಂತೆ, ಕಾಮಧೇನು ಬಂತಂತೆ, ಚಿಂತಾಮಣಿ ಬಂತಂತೆ, ಮಂದಾರ ಪಾರಿಜಾತ ಇವೆಲ್ಲ ಸಾಲು ಸಾಲು ಬರ್ತಾ ಇದೆ. ಎಲ್ಲ ಐಶ್ವರ್ಯ ವಾಪಸ್ ಬರ್ತಾ ಇದೆ ನೋಡಬೇಕೀಗ ಇಂದ್ರದೇವರ ಐಶ್ವರ್ಯ. ಈ ಕಡೆಗೆ ಹೊಸ ವಿಚಾರ ಶುರುವಾಯಿತು. ಒಂದು ಭಾರಿ ಕೆಟ್ಟ ಪದಾರ್ಥನೂ ಬಂತಂತೆ, ಅದರೊಳಗೆ ಸುರಾ ಬಂತಂತೆ, ಹೆಂಡ ಬಂತಂತೆ. ಒಂದು ಹೆಂಡ ಕೂಡ ಅದರಲ್ಲೇ ಬಂದಿದ್ದು ಆಶ್ಚರ್ಯ. ಭೂಮಿಯಲ್ಲಿ ಉಳ್ಳಾಗ ಈರುಳ್ಳಿ ಬೆಳೆಯುತ್ತೆ, ತುಳಸಿನೂ ಬೆಳೆಯುತ್ತಲ್ಲ ಹಾಕಿ. ಒಂದೇ ಭೂಮಿಯಲ್ಲಿ ತುಳಸಿ ಬೆಳೆಸಕ್ಕೂ ಬರುತ್ತೆ, ಈರುಳ್ಳಿ ಬೆಳೆಸಕ್ಕೂ ಬರುತ್ತೆ. ಅಲ್ಲಿ ಹೆಂಡನೂ ಬಂತು, ಅಮೃತನೂ ಬಂತು. ಅಲ್ಲಿ ಸುರ ಬಂದಾಗ ದೈತ್ಯರು ಏನ್ ಮಾಡಿದ್ರೆ, ನಾವು ಕುಡಿತೇವೆ ಅಂತ ಎತ್ಕೊಂಡು ಓಡೋಗ್ಬಿಟ್ರಂತ. ಅವ್ರು ಛಾಯಿಸದ್ರು, ಒಂದು ಸುರ ಕುಡಿದ್ರೆ ಯಾರು ಕೊಡ್ಲಿಲ್ಲ, ಅವ್ರದೇ ಛಾಯಿಸದ್ರು ಹೊರಟೋಗ್ಬಿಟ್ರಂತ. ಆದ್ದರಿಂದ ಅವರಿಗೆ ಸುರಾಪಾನ ಮಾಡಿದ್ರಲ್ಲ, ಸುಧಾಪಾನ ಮಾಡೋ ಅರ್ಹತೆ ತಪ್ಪಿ ಹೋಗ್ಬಿಡ್ತು ಅಂತ ಹೇಳಿದ್ದಾರೆ. ಯಾರು ಸುರಾಪಾನ ಮಾಡ್ತಾರೋ ಅವ್ರಿಗೆ ಸುಧಾಪಾನದ ಅವಕಾಶ ಬರೋದೇ ಇಲ್ಲ. ದೈತ್ಯರು ಮಾಡಿದ್ರು ಸಿಗಲಿಲ್ಲ, ದೇವತೆಗಳು ಮಾಡಲಿಲ್ಲ, ಅಮೃತ ಸಿಕ್ತಿ ಅವರಿಗೆ. ಸೊ ಅವರು ಕುಡ್ಕೊಂಡು ಬಿಟ್ರು. ದೇವತೆ ದೈತ್ಯಗೆ ಅರ್ಥ ಮಾಡ್ಕೋಬೇಕು, ನಾವು ದೇವತೆಗಳು ಕೊಟ್ಟಿದ್ದಲ್ಲ ಅವರೇ ತಗೊಂಡಿದ್ದು. ಆದ್ದರಿಂದ ಜೀವರಲ್ಲಿ ಸ್ವರೂಪತಃ ತ್ರೈವಿಧ್ಯ ಇದೆ ಅಂತ ಅರ್ಥ ಆಯ್ತಾ. ಜೀವಗಣದಲ್ಲಿ ಸ್ವರೂಪತಃ ತ್ರೈವಿಧ್ಯ ಇದೆ ಅಂತ ಹೇಳೋದಕ್ಕೆ ಒಳ್ಳೆ ಹಿನ್ನೆಲೆ ಇದೆ. ಮುಂದೆ ಬರ್ತಾ 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 ಒಬ್ಬ ಲಕ್ಷ್ಮಿ ಬಂದ್ಲಂತೆ. ಆ ಲಕ್ಷ್ಮಿ ಜನ ತತ್ತಿಳ್ಕೊಂಡು ಬಿಟ್ರು. ಮಹಾಲಕ್ಷ್ಮಿ ಅಲ್ಲ, ಅಲಕ್ಷ್ಮಿ ಅಂತ ಅವಳ ಹೆಸರು. ಜ್ಯೇಷ್ಠ ಲಕ್ಷ್ಮಿ ಅಂತ ಕರೀತಾರೆ. ಜ್ಯೇಷ್ಠ ಲಕ್ಷ್ಮಿ ಬಂದ್ಲಂತೆ. ಇವ್ರು ನೋಡಿದರು, ನಿನ್ನೆ ಆಗಿ ಪೂಜೆ ಆಗಿದೆ, ಇವತ್ತು ಅನೇಕರು ಇವತ್ತು ದಾರ ಕಟ್ಟಿಕೊಳ್ಳೋ ದಿವಸ ಅನೇಕರಿಗೆ. ಅವತ್ತು ಹೇಳ್ತಾರೆ, ಜ್ಯೇಷ್ಠ ಲಕ್ಷ್ಮಿಯ ಉಲ್ಲೇಖ ಭಾಗವತ ಪುರಾಣದಲ್ಲಿ ಬರುತ್ತೆ, ವೇದಗಳಲ್ಲೇ ಬರುತ್ತೆ. ಅಲಕ್ಷ್ಮಿ ಅಂದ್ರೆ ಅವಳೇನೆ, ಅವಳು ಹುಟ್ಟಿ ಬಂದ್ಲಂತೆ. ಕಲಿ ನಾನು ಮದುವೆ ಆಗ್ತಾರೆ ಅಂತ ಮದುವೆ ಆಗಿಬಿಟ್ಟಂತೆ. ಆಮೇಲೆ ಬಂದಿದ್ದು ಮಹಾಲಕ್ಷ್ಮಿ ಪ್ರಾದುರ್ಭೂತರಾದರಂತೆ. ಮೊದಲು ಜ್ಯೇಷ್ಠ ಲಕ್ಷ್ಮಿ ಬಂದಿದ್ದು, ಆಮೇಲೆ ಮಹಾಲಕ್ಷ್ಮಿ ಬಂದಿತ್ತು. ಜ್ಯೇಷ್ಠ ಲಕ್ಷ್ಮಿ ಬದಲು ಮಹಾಲಕ್ಷ್ಮಿ ಆಮೇಲೆ. ಒಂದು ಸ್ವಾರಸ್ಯ ಇದೆ. ಜ್ಯೇಷ್ಠ ಲಕ್ಷ್ಮಿ ಮೊದಲು ಬಂದು ಮಹಾಲಕ್ಷ್ಮಿ ಆಮೇಲೆ ಬಂದು. ನಿತ್ಯ ಜೀವನದಲ್ಲ ಹೇಗೆ, ಮಹಾಲಕ್ಷ್ಮಿ ಅಂದ್ರೆ ಸಂಬಳ, ಜ್ಯೇಷ್ಠ ಲಕ್ಷ್ಮಿ ಅಂದ್ರೆ ಗಿಂಬಳ. ಅದು ಯಾವ ಬೇಕಾದ್ರೆ ಬರ್ತಿರುತ್ತೆ, ಅದಕ್ಕೆ ಒಂದನೇ ತಾರೀಕು ಅಂತ ಕಾಯ್ಬೇಕಾಗಿಲ್ಲ. ಆದ್ರೆ ಸಂಬಳಕ್ಕೆ ಮಾತ್ರ ಕೊನೆಗೆ ಬರೋದು. ಅದಕ್ಕೆ ಹೇಳ್ತಾರೆ, ಯಾವ್ದು ಕಷ್ಟಪಟ್ಟು ದುಡಿದ ಮೇಲೆ ಬರುತ್ತಲ್ಲ ಅದು ಮಹಾಲಕ್ಷ್ಮಿ. ಅನ್ಯಾನು ಮೊದಲೇ ತಗೋತಾನಲ್ಲ ಅದು ಅಲಕ್ಷ್ಮಿ. ಆದ್ದರಿಂದ ಅಲಕ್ಷ್ಮಿನ ಕಲಿ ತಗೊಂಡ, ಅವರಿಗೆ ಮಹಾಲಕ್ಷ್ಮಿ ಸಿಗಲಿಲ್ಲ. ಅಲಕ್ಷ್ಮಿ ತಗೊಂಡ್ರೆ ಕೆಲಸ ಕೆಲಸ ಕಳ್ಕೊಂಡ್ಬಿಡ್ತಾರಲ್ಲ, ಆ ರೀತಿ ಆಗುತ್ತೆ, ಏನು ಉಪಯೋಗ ಇಲ್ಲ. ಮಹಾಲಕ್ಷ್ಮಿ ತಗೊಂಡವರಿಗೆ ಸಂಬಳ ಆಗಿ ತಗೊಂಡಿದ್ದು ಕೇಳೋದೇ ಇಲ್ಲ, ಅವನ್ ರೈಟ್ ಇದ್ದಾಗ ತಗೊಂಡ್ಬಿಡ್ತಾರೆ. ಆದ್ರಿಂದ ಮಹಾಲಕ್ಷ್ಮಿ ಬರಬೇಕು ಅಂತಿದ್ರೆ ಕರ್ಮಣ್ಯೇ ವಾಧಿಕಾರಸ್ಥೆ ಮಾಫಲೇಶು ಕದಾಚರ. ಪರಮಾತ್ಮ ಹೇಳಿದ ರೀತಿಯಲ್ಲಿ ಬದುಕಿ ನಾವು ದೇವರಲ್ಲಿ ಭಾರ ಹಾಕಿದ್ರೆ ತೇರ ತೆಕ್ತೇನ ಭುಂಜೀತಾ ಬರುತ್ತಲ್ಲ ಅದು ಮಹಾಲಕ್ಷ್ಮಿ. ಅದು ನಾವು ಕೇಳಿ ತಗೊಂಡ್ರೆ ಅದು ಅಲಕ್ಷ್ಮಿ. ಆದ್ದರಿಂದ ಫಲ ಕೇಳಬೇಡಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದ. ಮಹಾಲಕ್ಷ್ಮಿ ಬಂದಾಗ ಮಹಾಲಕ್ಷ್ಮಿ ಯಾರಿಗೆ ಕೊಡಬೇಕು ಅಂತ ಪ್ರಶ್ನೆ ಶುರುವಾಯಿತು. ಆಗ ಮಹಾಲಕ್ಷ್ಮಿ ದೇವಿ, ನಾನು ಯಾರಿಗೆ ಕೊಡಬೇಡ್ರಪ್ಪ, ನಾನು ಮದುವೆ ಆಗಿದ್ದೇನೆ ಅಂತ ತೋರಿಸ್ತಾ ಇದ್ದಾರೆ. ಎಲ್ಲಿ ಕೊಳ ಮಂಗಲಸೂತ್ರ ಇದೆ ಆಗಲಿ ಅವ್ರ ಕೊರಳಲ್ಲಿ. ವೇದವ್ಯಾಸರು ಅವತಾರ ಮಾಡಿದಾಗ ಯಜ್ಞೋಪಯುಕ್ತ ಸಮೇತ ಅವತಾರ ಮಾಡ್ತಾರೆ, ಇವರು ಮಂಗಲಸೂತ್ರ ಸಮೇತ ಅವತಾರ ಮಾಡ್ತಾರೆ. ಜನಕ್ಕೆಲ್ಲರಿಗೆ ಅರ್ಥ ಆಗೋದಿಲ್ವಲ್ಲ, ಅದಕ್ಕೆ ಅವರ ವರ್ಣದೇವರ ಕೈಯಲ್ಲಿ ಮಾಲೆ ಕೊಟ್ಟರಂತೆ, ಹಿಡ್ಕೊಂಡಿದ್ದಾರೆ, ಓಡಾಡ್ತಾ ಇದ್ದಾರೆ ಮಹಾಲಕ್ಷ್ಮಿ. ನಾನಿದನ್ನ ದೈತ್ಯರಲ್ಲಿ ಯಾರಿಗೂ ಹಾಕೋದಿಲ್ಲ, ಅವರಿಗೆ ಗುಣಗಳೇ ಇಲ್ಲ. ದೇವತೆಗಳಲ್ಲೂ ಹಾಕೋದಿಲ್ಲ, ಅವರಲ್ಲಿ ದೋಷ ಇದೆ, ಒಂದೊಂದು ದೋಷ ಇದೆ. ಒಬ್ಬರೊಳಗೆ ದೋಷ, ನೂನಂ ತಪೋ ಎಷ್ಟ ನಮನ್ನು ನಿರ್ಜಯೋ ಜ್ಞಾನಂ ಕೊಚಿತ್ತ ಶನ ಸಂಗವರ್ಜಿತಂ ಎಲ್ಲ ಹೇಳಿ ಕೊಚಿತ್ತಿರಾಯು ರಜಶೀಲ ಮಂಗಲ ಎಲ್ಲ ಹೇಳ್ತಾ ಬಂದ್ರೆ. ಒಬ್ಬೊಬ್ಬರೊಂದು ದೋಷ ಇದೆ, ಹೆಸರಿಡೋದಿಲ್ಲ ಅವರು. ಒಬ್ರಿಗಿದು ಒಬ್ರಿಗದು ಜನರಲ್ಲ ಹೇಳಿಬಿಟ್ರೆ, ಹೆಸರು ಯಾಕೆ ಹೇಳಿಲ್ಲ ಅಂದ್ರೆ ವಜ್ರಾಸವಳು ಬರೀತಾರೆ. ತನ್ನ ಮಕ್ಕಳ ಕುಂದ ತಾನೇ ಪೇಳುವುದಕ್ಕೆ, ತಮ್ಮ ಮಕ್ಕಳ ತಪ್ಪನ್ನು ತಾವೇ ಯಾಕೆ ಹೇಳಬೇಕು ಅಂತ ಎಕ್ಸ್ವೈಸ್ ಅಂತ ಹೇಳಿಬಿಟ್ರೆ. ಅಲ್ಲೂ ಕೂಡ ಸೈಕಾಲಜಿ ತೋರಿಸ್ತಾ ಇದ್ದಾರೆ. ಕೊನೆಗೆ ಈ ರೀತಿ ಹೇಳಿದ ಇನ್ನೊಂದು ವಿಷಯ ಏನು ಗೊತ್ತಾಯ್ತಾ, ನನ್ನಲ್ಲಿ ದೋಷಗಳಿಲ್ಲ, ಇವರಲ್ಲಿ ದೋಷಗಳಿದೆ. ದೋಷ ಇಲ್ಲದ ನಾನು ದೋಷಿಗಳನ್ನು ಹ್ಯಾಂಗ ಮದುವೆ ಆಗೋದು? ನನ್ನ ಮದುವೆ ಆಗಲು ಸಾಧ್ಯ ಇಲ್ಲ. ಮತ್ತೆ ಯಾರನ್ನು ಮದುವೆ ಆಗಬೇಕು? ಯಾರಲ್ಲಿ ದೋಷಗಳೇ ಇಲ್ಲ, ನನಗಿಂತ ಜಾಸ್ತಿ ಗುಣ ಇದೆ, ಅವನು ಮದುವೆ ಆಗ್ತೇನೆ. ಅವನು ಯಾರು? ಅದಕ್ಕೆ ರಮಾರಮೇಶಂ ಅವ್ಯಭಿಚಾರಿ ಸದ್ಗುಣಂ, ಅನಂತಾನಂತ ಕಲ್ಯಾಣ ಗುಣಗಳ ಪರಿಪೂರ್ಣ ನಾರಾಯಣ. ಅದಕ್ಕೆ ಅವನಿಗೆ ನಾನು ಮದುವೆ ಆಗ್ತೇನೆ ಅಲ್ಲ, ಅವನನ್ನೇ ಯಾವಾಗಲೂ ಮದುವೆಯಾಗಿದ್ದೇನೆ ಅಂತ ತೋರಿಸಕ್ಕೆ ಬಾಲೆ ಹಾಕಿಬಿಟ್ರೆ. ಇದು ಮಹಾಲಕ್ಷ್ಮೀ ದೇವಿ ನಾರಾಯಣನನ್ನ ವರಿಸ್ತಾ ಇದ್ದಾಳೆ. ಇದು ಹೊಸ ಕಥೆ. ಇದು ಲಕ್ಷ್ಮೀ ಸ್ವಯಂವರದ ಕಥೆ ಅಂದ್ರೆ ತುಂಬಾ ಜನಕ್ಕೆ ಮಧ್ವಪುರಾಣ ಹೇಳುತ್ತೆ. ಲಕ್ಷ್ಮೀ ದೇವಿ ಎಂದು ಬಂದರು ಸಮುದ್ರದಿಂದ ಅಂತ ಒಂದು ಪ್ರಶ್ನೆ, ಇವತ್ತು ಅವ ತಿಥಿ ಏನಾಗಿತ್ತು ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಲಕ್ಷ್ಮೀ ದೇವಿ ಪ್ರಾದುರ್ಭೂತಳಾದ ದಿವಸ, ಮಹಾಲಕ್ಷ್ಮೀ ದೇವಿ ಕಾಣಿಸಿಕೊಂಡ ದಿವಸ ದ್ವಾದಶಿ ಅಂತ ಹೇಳ್ತಾರೆ. ದ್ವಾದಶಿ ಅಂದ್ರೆ ಲಕ್ಷ್ಮೀ ಪ್ರಾದುರ್ಭಾವವಾಯಿತು. ಏಕಾದಶಿ ಮಥನ ಆಯಿತು, ದ್ವಾದಶಿ ಮಹಾಲಕ್ಷ್ಮಿ ಬಂದರು. ಅದಕ್ಕೆ ಹೇಳ್ತಾರೆ, ಯಾರು ಏಕಾದಶಿ ಉಪವಾಸ ಮಾಡ್ತಾರೋ ಅವರಿಗೆ ಸಂಪತ್ತು ಬರುತ್ತೆ ಅಂತ ಅರ್ಥ. ಏಕಾದಶಿ ಉಪವಾಸ ಮಾಡಿದ್ರೆ ಸಂಪತ್ತು ಬರುತ್ತೆ, ಅನೇಕರಿಗೆ ಗೊತ್ತಿಲ್ಲ. ಏಕಾದಶಿ ಉಪವಾಸ ಆರೋಗ್ಯ ಕೊಡುತ್ತೆ, ಅನೇಕರು ಕೇಳಿರ್ತೇವೆ. ಸಂಪತ್ತು ಕೊಡುತ್ತೆ ಅಂತ ಭಾಗವತ ಪುರಾಣ ಪದ್ಮ ಪುರಾಣ ಹೇಳ್ತಾ ಇದೆ. ತುಂಬಾ ಬಡವರು ಬಂದು ಏಕಾದಶಿ ಉಪವಾಸ ಮಾಡಿ ಸಂಪತ್ತು ಬಂದೇ ಬರುತ್ತೆ. ಯಾಕೆ ಗೊತ್ತಾ? ಅವತ್ತಿನ ಊಟದ ಖರ್ಚು ಅಂತ ಉಳಿತಲ್ಲ, ಇಮಿಡಿಯೇಟ್ ಸಂಪತ್ತು ಒಂದು ಬಂತಾಗಲೇ. ಮನೆ ಅಷ್ಟಾರ ಬಿಟ್ರಲ್ಲ, ರೆಡಿ ಒಂದು ಸಂಪತ್ತು. ಅದು ಡೆವಲಪ್ ಆಗುತ್ತೆ, ಸಂಪತ್ತು ಬೆಳೆದೇ ಬಿಡುತ್ತೆ ಸಾರ್ಥಕವಾಗಿ. ಸಿಂಪಲ್ ಲಾಜಿಕ್ ಅದು ಒಂದು. ಮತ್ತೆ ರಾಘವೇಂದ್ರ ಸ್ವಾಮಿಗಳ ಗುಟ್ಟನ್ನು ಜನ ತಿಳ್ಕೊಂಡಿರಬೇಕು. ಇವತ್ತು ಅವರ ಹೆಸರು ಹೇಳಿದವರಿಗೂ ಕೂಡ ಸಂಪತ್ತು ಖಚಿತ. ಭಜತಾಂ ಕಲ್ಪವೃಕ್ಷಾಯ ರವತಾಂ ಕಾಮಧೇನವೇ. ಆ ಸಂಪತ್ತು ಕೂಡ ಶಕ್ತಿ ಎಲ್ಲಿಂದ ಬಂತು? ರಾಯರಿಗೆ ಅಂತ ಹೇಳ್ತಾರೆ. ಸಂಪತ್ ಕೊಡೋ ಶಕ್ತಿ ಎಲ್ಲಿಂದ ಬಂತು ರಾಯರಿಗೆ ಅಂದ್ರೆ, ಅದು ಕುರುವಾಶ್ರಮದೊಳಗೆ ಒಂದು ಕಾಲಕ್ಕೆ 4 ವರ್ಷಗಳ ಕಾಲ ಸುಮಾರು ವಾರಕ್ಕೆ 60 ಊಟ ಮಾಡ್ತಿದ್ರು. ಉಳಿದ ದಿವಸ ಬರೀ ಉಪವಾಸನೆ, ಉಪವಾಸ ಮಾಡಿ 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 ಎಷ್ಟು ಸಂಪತ್ ಬಂತು ಅಂದ್ರೆ, ಅವರಿಗೆ ಬಂಗಾರದ ರಥ, ಅವರಿಗೆ ಚಿನ್ನದ ಕವಚ, ವಜ್ರದ ಕವಚ, ಬೆಳ್ಳಿ ರಥ, ತಾಲಕಿಗಳು ಉಪವಾಸ ಮಾಡಿದ್ದಕ್ಕೆ. ಅಷ್ಟೇ ಅಲ್ಲ, ಹೆಸರು ಹೇಳಿದವರಿಗೆ ಸಂಪತ್ತು ಅಂದ್ರೆ ಉಪವಾಸ. ಇದಕ್ಕಿಂತ ನಮಗೆ ಉಪವಾಸ ಮಾಡೋದ ದೃಷ್ಟಾಂತ ಬೇಕಿತ್ತು. ನಮ್ಮ ಜನಗಳು ಭಾರಿ ಶ್ರೀಮಂತರಾಗಬೇಕು ಅಂತಿದ್ರೆ ಒಂದು ಏಕಾಶಿ ಉಪವಾಸ ಶುರು ಮಾಡಬೇಕು ಅಂತ ಅರ್ಥ. ಮಾಡದೆ ಬಂದಿದೆಯಲ್ಲ ಅಂತ ಯಾರಾದ್ರೂ ಕೇಳಿದ್ರೆ, ಅದು ಮಹಾಲಕ್ಷ್ಮಿ ಅಲ್ಲ, ಅಲಕ್ಷ್ಮಿ, ಅದು ಉಳಿಯೋದಿಲ್ಲ, ಹೋಗಿಬಿಡುತ್ತೆ ಅಂತ ಅರ್ಥ. ಹಾಗೆ ಬಂದ ಸಂಪತ್ತು ಅಲಕ್ಷ್ಮಿ, ಏಕಾಶಿ ಮಾಡಿ ಬಂದ ಸಂಪತ್ತು ಮಹಾಲಕ್ಷ್ಮಿ. ಪೈಸೆ ಬಂದರೂ ಶಾಶ್ವತ, ಅದು ಕೋಟಿ ಬಂದರೂ ಅಶಾಶ್ವತ. ಆ ದೃಷ್ಟಿಯಲ್ಲಿ ಕಥೆ ನೋಡಬೇಕು. ಲಕ್ಷ್ಮಿ ಹೇಗೆ ಉಪಯೋಗಿಸಬೇಕು ಅಂತ ಪ್ರಶ್ನೆ. ಲಕ್ಷ್ಮಿ ಬಂದುಬಿಟ್ಲು, ಯಾರು ಉಪಯೋಗಿಸಿದ್ರು? ಕೃಷ್ಣಾರ್ಪಣ ಅಂತ ಅರ್ಪಿಸ್ತಾ ಇದ್ದಾರೆ. ಲಕ್ಷ್ಮೀದೇವಿಯ ಗುರಿ ನಾರಾಯಣನಾದ್ದರಿಂದ ಸಂಪತ್ತನ್ನು ನಾವು ಕೃಷ್ಣಾರ್ಪಣ ದೇವರಿಗೆ ಒಪ್ಪಿಸಬೇಕೇ ಹೊರತು ನಾವು ಸ್ವೀಕಾರ ಮಾಡೋದಲ್ಲ. ದೇವ್ರಿಗೆ ಒಪ್ಪಿಸೋದ್ರೇನು? ದೇವ್ರಿಗೆ ಒಪ್ಪಿಸೋದು ಸುಮ್ಮನೆ ಕೊಟ್ಟು ಬಿಡೋದಲ್ಲ, ದೇವರು ಮೆಚ್ಚೆ ಕೆಲಸಕ್ಕೆ ಉಪಯೋಗಿಸೋದು ಅಂತ. ದೇವರು ಮೆಚ್ಚುತ್ತಾರಲ್ಲ ಅಂತ ಕೆಲಸಕ್ಕೆ ಉಪಯೋಗಿಸಿಬಿಡಿ, ಸಂಪತ್ ಸದ್ವಿನಿಯೋಗ ಆಯಿತು ಅಂತ. ಯಾರ ಹೇಳಿದ್ರಂತೆ, ಸ್ವಪ್ನ ಆಯ್ತಂತೆ, ನನಗೊಂದು ಕೂಸುಟ್ಟಿದ್ರೆ ನಾನು ಗಂಗೆಗೆ ವಿಶೇಷವಾದಂಥ ಪೂಜೆ ಮಾಡಿಸ್ತೇನೆ, ನನ್ನ ಸಂಪತ್ತನ್ನೆಲ್ಲ ಹಾಕ್ತೇನೆ ಅಂತ ಹರಿಸ್ಕೊಂಡ್ಬಿಟ್ಟನಂತೆ. ಅವನು ಒಂದು ಮಗುವಾಗಿಬಿಡುತ್ತ, ಅವನಿಗೆ ಖುಷಿ ಆಯ್ತು. ಅವನು ದೊಡ್ಡ ರಾಜ, ಅವನು ಆನೆ ಒಂಟೆಗಳ ಮೇಲೆ ಸಂಪತ್ತು ಹಾಕೊಂಡು ಹೊರಟುಬಿಟ್ಟಂತೆ, ಗಂಗೆ ಹಾಕ್ಬೇಕು ಅಂತ ಹೊರಟುಬಿಟ್ಟನಂತೆ. ಒಬ್ರು ಜ್ಞಾನಿಗಳು ಯಾರೋ ಬರ್ತಾ ಇದ್ದಾರೆ ಪಾಪ ಸ್ನಾನ ಮಾಡ್ಕೊಂಡು, ಏನಯ್ಯ ಮಾಡ್ತೀನಿ ಅಂತ ಕೇಳುತ್ತಾರೆ. ಹರಿಸ್ಕೊಂಡಿದ್ದೆ ಎಲ್ಲ ಗಂಗೆ ಹಾಕ್ತೇನೆ ಅಂತ ಹೇಳಿಬಿಟ್ರು. ಅಲ್ಲಯ್ಯ ದಡ್ಡ, ಸ್ವಲ್ಪ ಬುದ್ಧಿ ಇದೆ ನಿನಗೆ, ಎಷ್ಟು ಸಮಾಜಕ್ಕೆ ಉಪಯೋಗ ಆಗುತ್ತೆ ಇದರಿಂದ, ಎಲ್ಲ ಹಾಕಿಬಿಡ್ತೀರಿ ಗಂಗೆ ಹಾಕ್ತಾ ಇದೆಯಲ್ಲ, ಸ್ವಲ್ಪ ಬುದ್ಧಿ ಇದೆಯಾ? ನಾನು ಹರಿಸ್ಕೊಂಡಿದ್ದೆ ನಾನು ಅಂತ ಹೇಳಿದ್ದಾರೆ. ಗಂಗೆ ಹಾಕೋದ್ರೆ ಹಾಗಲ್ಲ ಅರ್ಥಯ್ಯ, ಗಂಗೆ ಸ್ನಾನ ಘಟ್ಟ ಕಟ್ಟಿಸು, ಸ್ನಾನಕ್ಕೆ ಅನುಕೂಲ ಮಾಡಿಕೊಡು, ಅಲ್ಲಿ ಮಂಟಪ ಕಟ್ಟಿಸು, ಪೂಜಾ ಮಂಟಪ ಕಟ್ಟಿಸು, ಸಂಧ್ಯಾ ಮಂಟಪ ಕಟ್ಟಿಸು, ಎಷ್ಟು ಜನ ಜಪ ತಪ ಮಾಡ್ತಾರೆ ಆ ಪುಣ್ಯ ಬೇಕೋ ಎಲ್ಲ ಒಯ್ದು ಹಾಕಿಬಿಡೋದು ಅದರೊಳಗೆ. ಆಗ ಅರ್ಥ ಆಯ್ತಂತ ಪಾಪ ಅವನು. ಆಗಲೊಂದು ಮಂಟಪ, ದೇವಸ್ಥಾನ, ಸೋಪಾನ ಎಲ್ಲ ಕಟ್ಟಿಸಿದ್ದಕ್ಕೆ ಎಷ್ಟು ಪುಣ್ಯ ಬಂತು ಲೆಕ್ಕ ಹಾಕಿ, ಎಷ್ಟೊಂದು ಕೃತಾರ್ಪಣೆ ಕೃತಾರ್ಪಣೆ ಬಿಡ್ತಾ ಹೋಗೋದು ಅಪ್ಪಂದು ಹೋಗೋದು ಬಿಡೋದು ಎಲ್ಲ ಕಡೆಗೆ. ಅದಲ್ಲ, ಸದ್ವಿನಿಯೋಗ ಮಾಡಬೇಕು ಅಂತ. ಸದ್ವಿನಿಯೋಗದಲ್ಲಿ ಪ್ರಥಮ ಸ್ಥಾನ ಯಾವುದಕ್ಕೆ? ನಹಿ ಜ್ಞಾನೇನ ಸದೃಶಂ ಪವಿತ್ರಮೇ ವಿದ್ಯತೆ. ಜ್ಞಾನ ಕಾರ್ಯಕ್ಕಿಂತ ದೊಡ್ಡ ಪವಿತ್ರ ಕಾರ್ಯ ಮತ್ತೊಂದಿಲ್ಲ. ಆದ್ದರಿಂದ ಸರ್ವಸ್ವವನ್ನು ನಾವು ಪಾಠ ಪ್ರವಚನಾದಿ ಶ್ರೇಷ್ಠ ಕಾರ್ಯಕ್ಕೆ ಉಪಯೋಗಿಸಬೇಕೆ ಹೊರತು ಕ್ಷುಲ್ಲಕ ಕಾರ್ಯಕ್ಕಲ್ಲ. ಅದು ಲಕ್ಷ್ಮೀ ಸ್ವಯಂವರ ಅಂದ್ರೆ ಕೊನೆಗೆ ನಾರಾಯಣ ಬರ್ತಾನೆ. ಧನ್ವಂತರಿ ನಾಮ ಹರಿಮಣಿ ದ್ಯುತಿ, ಧನ್ವಂತರಿ ನಾಮಕ ಪರಮಾತ್ಮ ಬರ್ತಾನೆ, ಕೈಲಿ ಅಮೃತ ಕಲಶವನ್ನು ಹಿಡ್ಕೊಂಡು ಬರ್ತಾ ಇದ್ದಾನೆ. ಇದು ಕಥೆಯ ಉತ್ಕಟವಾದ ಭಾಗ. ಇದು ಪರಮಾತ್ಮ ಮಂದರ ತಂದ, ಕೂರ್ವ ಹೊತ್ತ, ಮಥನ ಮಾಡ್ತಾ ಇದ್ದಾನೆ. ಅನಂತರ ಧನ್ವಂತರಿ ನಾಮಕ ರೂಪದಿಂದ ತಾನೇ ಅಮೃತವನ್ನು ತರ್ತಾ ಇದ್ದಾನೆ. ಅಮೃತ ಆಟೋಮೆಟಿಕ್ ಆಗಿ ಬರಲಿಲ್ಲ, ಭಗವಂತ ತಾನೇ ತಂದ ಅಂತ ಅರ್ಥ ಮಾಡಿಕೊಂಡ್ರೆ ತೇನವಿನ ತೃಣಮಪಿ ನ ಚಲತಿ ಅಂತ ಹೇಳಿದ್ದಾರೆ. ಭಗವದ್ ಅನುಗ್ರಹ ಇಲ್ಲದ ಹೋದರೆ ಯಾವುದೂ ನಡೆಯೋದಿಲ್ಲ. ಆತ ಬಂದು ಕೈ ಹಿಡ್ಕೊಂಡು ನಿಂತಿದ್ದಾನಂತೆ. ಆ ಕ್ಷಣಕ್ಕೇನೆ ಸಾಕ್ಷಾತ್ ಈ ಕಲಿ ಮೊದಲಾದ ದೈತ್ಯರೆಗಳೆಲ್ಲ ಬಂದು ಅದು ಕಿತ್ಕೊಂಡು ಓಡೋಗ್ಬಿಟ್ರಂತ ಕಡೆಯಿಂದ. ಸುಮ್ಮನೆ ಕಥೆ ಕೇಳ್ಬಿಟ್ರೆ ನಮಗೆ ಆಶ್ಚರ್ಯ ಆಗುತ್ತೆ. ಹರಿ ಸರ್ವೋತ್ತಮನು, ಕಲಿ ಸರ್ವೋತ್ತಮನು, ಈ ರಾಕ್ಷಸರ ಸರ್ವೋತ್ತಮನು ಅನ್ಸ್ಬಿಟ್ಟು ದೇವರ ಕೈಯಿಂದ ಕಿತ್ಕೊಂಡು ಹೋಗೋದಾದ್ರೆ ದೇವ್ರ ಕೈಯಾಗೋದಿಲ್ಲ ಅಂತ ಆಯ್ತಲ್ಲ ಅಂತ ಪ್ರಶ್ನೆ ಬಂತು. ಇದಕ್ಕೆ ಯಾರು ಉತ್ತರ ಕೊಡೋದೇ ಇಲ್ಲ. 99 ಪಾಲಿದಿನ ಪುರಾಣ ಪುಣ್ಯ ಕಥೆ ಹ್ಯಾಕ್ ಕೇಳ್ತಾರೆ ಅಂದ್ರೆ ತೂಕಡಿಸಿಕೊಂಡೇ ಕೇಳೋದೇ ಹೊರತು ಎಚ್ಚರ ಮಾಡಿಕೊಳ್ಳೋದಿಲ್ಲ. ಹೊರಗೆಲ್ಲ ಒಳಗೆ ತೂಕಡಿಸ್ತಿರ್ತಾರೆ, ಅದು ಯೋಚನೆ ಮಾಡೋದಿಲ್ಲ ಅಂತ ಅರ್ಥ. ಸುಮ್ಮನೆ ಕೇಳ್ತಿರೋದು. ಶಾಸ್ತ್ರ ಆಚಾರ ಹೇಳ್ತಾರೆ ಹಾಗೆಲ್ಲ ಕೇಳಿದ್ರೆ ಏನರ್ಥ? ಭಗವಂತನ ಮೈವ ಹಾಕಿ ಕೇಳೋದಾ? ಮತ್ತೆ ಕಿತ್ಕೊಂಡು ಹೋಗ್ಬಿಟ್ರಲ್ಲ ಅಂತ ಕೇಳಿದ್ರೆ ಪ್ರಶ್ನೆ ಕೇಳಿ ಉತ್ತರ ಕೊಡ್ತೇವೆ ಅಂತ ಹೇಳ್ತಾರೆ. ಅವ್ರು ಕಿತ್ಕೊಂಡು ಹೋಗ್ಲಿಕ್ಕೆ ಪರಮಾತ್ಮ ಅವ್ರು ಕಿತ್ಕೊಂಡು ಹೋಗಲಿಲ್ಲ, ಕಿತ್ಕೊಂಡು ಹೋಗ್ಲಿಕ್ಕೆ ಅನುಕೂಲವಾಗಲಿ ಪರಮಾತ್ಮ ಹಾಗೆ ಲೂಸಾಗಿ ಹಿಡ್ಕೊಂಡಿದ್ದಾನೆ ಕಿತ್ಕೊಂಡು ಹೋಗ್ಲಿ ಅಂತ ಹೇಳಿ. ಯಾತಕ್ಕೆ ಗೊತ್ತೇನು? ಮುಂದೆ ದೈತ್ಯರಿಗೆ ಒಂದು ಹನಿ ಅಮೃತ ಕೊಡೋದಿಲ್ಲ ಪರಮಾತ್ಮ. ಯಾತಕ್ಕೆ ಅಂದ್ರೆ ಅವ್ರ ಕರಾರನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ, ಅಗ್ರಿಮೆಂಟ್ ಬ್ರೇಕ್ ಮಾಡ್ತಾ ಇದ್ದಾರೆ. ಮಥನ ಮಾಡಬೇಕಾದ್ರೆ ಅಗ್ರಿಮೆಂಟ್ ಆಗಿತ್ತವರು. ಏನಂತ ಗೊತ್ತಾ? ಅಮೃತ ಬಂದ ಮೇಲೆ ಎಲ್ಲರೂ ಶೇರ್ ಮಾಡಬೇಕು ಅಂತಿತ್ತು, ಹಂಚಿಕೋಬೇಕು ಅಂತಿತ್ತು. ಆ ಮಾತು ಮಿರ್ತಾ ಇದ್ದಾರೆ ಅವರೀಗ. ತಾವೇ ಹೊತ್ಕೊಂಡು ಹೋಗ್ಬಿಟ್ರಲ್ಲ, ಅವರು ಸತ್ಯವನ್ನ ತಪ್ಪಿಟ್ಟು ಬಿಟ್ರು. ಅದಕ್ಕೆ ಒಂದು ಹನಿ ಅಮೃತ ಸಿಗಬಾರದು ಅವರಿಗೆ ಪರಮಾತ್ಮ ಹಾಗೆ ಮಾಡ್ತಾನೆ. ಸತ್ಯವನ್ನ ತಪ್ಪಿಸಿಕೊಂಡು ಅಂತ ಯಾವಾಗ ಗೊತ್ತಾಗುತ್ತೆ? ಕಿತ್ಕೊಂಡು ಹೋದ್ರೆ ಕನ್ಫರ್ಮ್ ಆಗುತ್ತೆ. ಅವ್ರ ಮನಸ್ಸು ದೇವರಿಗೆ ಗೊತ್ತು, ಉಳಿದವರಿಗೆ ಗೊತ್ತಾಗೋದಿಲ್ವಲ್ಲ. ಪ್ರೂವ್ ಮಾಡಬೇಕಲ್ಲ ಪ್ರಾಕ್ಟಿಕಲಿ. ಅದಕ್ಕೆ ಹಾಗೆ ಮಾಡ್ತಾನಂತೆ ಪರಮಾತ್ಮ. ವಿದ್ಯಾರ್ಥಿ ದಡ್ಡ ಅಂತ ಬೇಸ್ಟ್ರಿಗೆ ಗೊತ್ತು, ಹಾಗೆ ಫೇಲ್ ಅಂದ್ಬಿಟ್ರೆ ಬೇಸ್ಟ್ರಿ ಕಲ್ಲು ಹೊಡಿತಾರೆ. ಹೋಗ್ಬಿಟ್ಟು ಪರೀಕ್ಷೆ ಮಾಡಿ ಬರೀ ಪೇಪರ್ ತೋರಿಸಿದಾಗ ಕರೆಕ್ಟ್ ಫೇಲ್ ಆಗಿದ್ದು ಕರೆಕ್ಟ್ ಅಂತ ಒಪ್ಪಿಟ್ಟು ಬಿಡ್ತಾರೆ. ಅದು ಸತ್ಯಚ್ಯುತಾನ್ ಕಾರಯಿತು ವಧಾಯ, ಸತ್ಯ ಭ್ರಷ್ಟರು. ಅದಕ್ಕೆ ಅವರು ಅಮೃತ ಸಿಗೋದಿಲ್ಲ, ಅವರಿಗೆ ಪ್ರಾಣ ಕಳ್ಕೊತಾರೆ ಅಂತ ತೋರಿಸಲಿಕ್ಕೆ ಪರಮಾತ್ಮ ಲೂಸಾಗಿ ಹಿಡ್ಕೊಂಡಿದ್ದು. ಅದಕ್ಕೆ ಕಿತ್ಕೊಂಡು ಹೋಗಿಬಿಟ್ರು. ಈ ರೀತಿ ಪ್ರತಿಯೊಂದು ಅಂಶವನ್ನು ನೋಡಿ ಆಚಾರ್ಯ ಬರೀತಾರಲ್ಲ, ಅದಕ್ಕೆ ಪೂರ್ಣ ಪ್ರಜ್ಞರು, ಪೂರ್ಣ ಬೋಧರು ಅಂತ ಅವರಿಗೆ ಹೆಸರು. ಒಂದು ಸಂಶಯ ನಮ್ಮ ತಲೆಯಲ್ಲಿ ಉಳಿಬಾರದು, ಹಾಗೆ ಬರೀತಾ ಹೋಗ್ತಾರೆ. ಪುರಾಣ ಪುಣ್ಯಕಥೆಗಳ ಬಗ್ಗೆ ಪೂರ್ಣ ಪ್ರಮಾಣದ ಗೌರವ ನಮಗೆ ಯಾವಾಗಲೂ ಸಹ ಉಳಿಯೋ ರೀತಿಯಲ್ಲಿ ಅವುಗಳನ್ನು ಅರ್ಥೈಸಿದ ಹಿರಿಮೆ ಶ್ರೀಮದ್ ಆನಂದ ತೀರ್ಥರದೊಂಬುದನ್ನು ನಾವು ಮತ್ತೆ ಮತ್ತೆ ಗುರುತಿಸಬೇಕು. ಅವರು ತಗೊಂಡು ಹೊರಟೋಗಿಬಿಟ್ರು. ಕುಡಿದ್ರ ಅವರು ಪರಮಾತ್ಮ ಹೇಳ್ತಾನೆ, ಎಷ್ಟು ದಡ್ಡರಿದ್ದೀರಿ ನೀವೀಗ, ಕೈಲಿ ಪಾತ್ರೆ ಬಂದ್ರೆ ಕುಡಿದಾಗ ಆಗೋದಿಲ್ರಿ, ಕುಡಿಬೇಕದನ್ನ ಕುಡಿಬೇಕಾದ ನಾನು ಕುಡಿಸಿದ್ರೆ ಉಂಟು ಇಲ್ಲ ಅಂತ ಪರಮಾತ್ಮ ಹೇಳ್ತಾನೆ. ನಾನು ಓಕೆ ಮಾಡಿದ ಹೋದ್ರೆ ಕುಡಿಯಕ್ಕೆ ನಿಮ್ಮ ಕೈಲಿ ಆಗೋದಿಲ್ಲ, ನೋಡಿ ಮಾಡಿ ಹೋದ್ರಂತೆ. ಕಲಸ ಹಿಡ್ಕೊಂಡ್ಬಿಟ್ಟಿದ್ದಾರೆ, ಕಲಸ ಮೂವ್ ಆಗ್ತಾ ಇದೆ ಅಲ್ಲಿಂದ ಇಲ್ಲಿಗೆ. ಒಬ್ಬರು ಕುಡಿಲಕ್ಕೆ ಹೋಗುದು, ಇನ್ನೊಬ್ರು ಓಡಿ ಬರ್ತಾನೆ, ಕಿತ್ಕೊಂಡು ಹೋಗ್ಬಿಡ್ತಾನೆ. ಅದನ್ನು ನಾನೇ ಮೊದಲು ಕುಡಿಬೇಕು ಅಂತ ಇನ್ನೊಬ್ಬರು ಬರ್ತಾನೆ, ಅವನು ಕಿತ್ಕೊಂಡು ಹೋಗ್ತಾನೆ. ಅಹಂ ಪೂರ್ವಂ ಅಹಂ ಪೂರ್ವಂ ನತ್ವಂ ನತ್ವಮಿತಿ ಪ್ರಭು, ನಾನು ಮೊದಲು ನಾನು ಮೊದಲು ಅಂತ ಅಂದೇ ಹೊರತು ಕೊನೆ ಕುಡಿಲಿಕ್ಕೆ ಆಗಲಿಲ್ಲ ಅವರಿಗೆ. ಒಂದು ಕುಡಿತಾನೇ ಇಲ್ಲ ಪಾಪ. ಹೇಳಿ ಪರಮಾತ್ಮ ನೋಡ್ತಾನೆ, ಆಯ್ತು ನಿಮ್ಮ ಹಣೆ ಬರ ಗೊತ್ತಾಯ್ತಲ್ಲ, ಈಗ ನಾನು ಕುಡಿಸ್ತೇನೆ ಹೋದ್ರೆ ಕುಡಿಲಕ್ಕೆ ಬರೋದಿಲ್ಲ ಅಂತ ಆಯ್ತೋ ಇಲ್ಲೋ, ಇನ್ನು ನಾನು ನೋಡಿ ಏನ್ ಮಾಡ್ತೇನೆ ಅಂತ ಪರಮಾತ್ಮ ಇದ್ದಕ್ಕಿದ್ದಾಗೆ ಹೊಸ ರೂಪ ತಗೊಂಡ್ಬಿಟ್ಟಂತೆ. ಆ ರೂಪವೇ ಮೋಹಿನಿ ರೂಪ, ದಿವ್ಯಂ ಪ್ರಮದಾತ್ಮಕಂ ತ್ವರನ್, ಅತ್ಯಪೂರ್ವವಾಗಿ ಪರಮಾತ್ಮ ಏನ್ ಮಾಡಿದ್ರು ಕೂಡ ಅತ್ಯಂತ ಅಪೂರ್ವ. ನೋಡಿದ ಒಂದು ಕ್ಷಣ ನೋಡ್ತಾರೆ, ಅಮೃತ ಎಲ್ಲೇ ಹೋಯ್ತು ಅವ್ರ ದೃಷ್ಟಿಯೊಳಗೆ. ಪರಮಾತ್ಮ ಎಲ್ಲರ ಕಣ್ಣು ದೇವರ ಮೇಲೆ ಬಿತ್ತಂತೆ, ದೇವತೆಗಳ ಕಣ್ಣು ಭಕ್ತಿಯಿಂದ, ಅವರ ಕಣ್ಣು ಕಾಮದಿಂದ ಬಿತ್ತಂತೆ. ನೋಡಿ ಓಡಿ ಬರ್ತಾ ಇದ್ದಾರೆ ತಕ್ಷಣ ಎಲ್ಲರೂ ಕೂಡ, ಅಮ್ಮ ಅಮ್ಮ ಅಂತ ಬಂದ್ರಂತೆ. ಇಮ್ಮಿಡಿಯೇಟ್ ಆಗಿ ಬಂದಿದ್ದು ನೀನು ಯಾರು ಏನೋ ಕೇಳ್ತಾರೆ, ಕೇಳೋಷ್ಟು ಬುದ್ಧಿಯಾರೆಯಲ್ಲಿ ಬರೋದು ಪಾಪ. ಅವರಿಗೆಲ್ಲ ತನ್ಮಯರಾಗಿಬಿಟ್ಟಿದ್ದಾರೆ. ಮಾತಾಡಿಸಕ್ಕೆ ಹೇಳಿದರಂತೆ, ನೋಡಮ್ಮ ನಾವೆಲ್ಲ ವಯಂ ಕಶ್ಯಪ ದಾಯಾದಾಹ, ನಾವು ಕಶ್ಯಪರ ಮಕ್ಕಳು, ಅಮೃತಕ್ಕೋಸ್ಕರ ಗಲಾಟೆ ಆಗ್ತಾ ಇದೆ, ಆದ್ರಿಂದ ನೀನು ಹಂಚಿಬಿಡು ಈ ಅಮೃತ ಕಾಲ ಪಾತ್ರೆ ತಗೋ, ನೀನು ಹಂಚಿಬಿಡು ಅಂತ ಕೊಟ್ಟರಂತೆ. ಪರಮಾತ್ಮ ತೋರಿಸ್ತಾನೆ, ಕೈಯಿಂದ ಕಿತ್ಕೊಂಡು ಹೋಗಿದ್ರಲ್ಲ, ನೀವೇ ಕೊಡ ಮಾಡಿದ್ದೇನೆ, ಹುಷಾರು ನೋಡಿ ಅಂತ ಹೇಳ್ತಾರೆ. ನೀವೇ ತಂದಿಡಬೇಕು, ಮತ್ತೆ ನಾಯಿ ಕಿತ್ಕೊಳ್ಳೋದಿಲ್ಲ. ಇದಕ್ಕೆ ಸರ್ವತಂತ್ರ ಸ್ವತಂತ್ರ ಅಂತ ಪರಮಾತ್ಮನಿಗೆ ಹೆಸರು. ವಶಿತ್ವ ಅಂದ್ರೆ ಅದೇನೆ, ವಶೀವಶೇನ ಕಶ್ಯಾಪಿ ಯೋಜಿತೋ ವಿಜಿತಾಖಿಲ ಸರ್ವಕರ್ತಾರ ಕ್ರಿಯತೆ ತಂ ನಮಾಮಿ ರಮಾಪತಿಂ. ಪರಮಾತ್ಮ ಏ ನಂಗೆ ಬೇಡ, ನಂಗೆ ಬೇಡ ಅಂದಂತ ಪರಮಾತ್ಮ. ಬೇಡ ನನಗೆ ಹಂಚೋದಿಲ್ಲ. ಇಲ್ಲಮ್ಮ ನೀನೇ ಹಂಚಬೇಕು, ನನ್ನ ನಂಬಬೇಡಿ ಪರಮಾತ್ಮ ಹೇಳಿದ್ ನಂಬಬೇಡಿ, ನಾನು ನಿಮ್ಮ ಪ್ರಕಾರ ಹಂಚೋದಿಲ್ಲ, ನನ್ನ ಪ್ರಕಾರ ಹಂಚುತ್ತೇನೆ ಅಂತ ಹೇಳ್ತಾನೆ. ನಿಮ್ಮ ಪ್ರಕಾರ ಹಂಚೋದಿಲ್ಲ, ನನ್ನ ಪ್ರಕಾರ ಹಂಚುತ್ತೇನೆ. ಮೇಸ್ಟ್ ಯಾವಾಗಲೂ ಹಾಗೇನೆ ಪೇಪರ್ ಸಲ ಕೊಟ್ಟು ಬಿಡ್ತಾರೆ, ಮಾರ್ಕ್ಸ್ ಹಾಕಿ ಸರ್, ನೀವು ಕೇಳಿದ ಮಾರ್ಕ್ಸ್ ಹಾಕೋದಿಲ್ಲ, ನನ್ನ ಮನಸ್ಸಿಗಾಗಿ ಬಂದು ಮಾರ್ಕ್ಸ್ ಹಾಕ್ತೇನೆ ಅಂತ ಹೇಳ್ತಾರೆ. ಅವರು ಕೇಳಬಾರ್ದು ಸರ್ ವ್ಯಾಲ್ಯೂಯೇಷನ್ ಮಾಡ್ಬೇಕು, ನೀವೇ ಹಾಕೊಂಡ್ರೆ ಕೊಟ್ಬಿಟ್ರೆ ಮುಗಿದೋಯ್ತು. ಬರೆಯೋದು ಅವ್ರ ಕೆಲಸ, ವ್ಯಾಲ್ಯೂ ಮಾಡೋದು ಎಕ್ಸಾಮಿನರ್ ಕೆಲಸ. ಇವತ್ತು ಕೊಡೋದು ನಿಮ್ಮ ಕೆಲಸ, ಯಾರಿಗೆ ಕೊಡೋದು ನನ್ನ ತೀರ್ಮಾನ ಅಂತ ಪರಮಾತ್ಮ ಹೇಳಿದ್ರು. ಅವರು ಏ ಏನಾರು ಮಾಡ್ಕೊಳ್ಳಮ್ಮ ಕೊಟ್ಟು ತಗೋ ಅಂತ ಕೊಟ್ರು. ಆಯ್ತು ನೀವೆಲ್ಲ ಕುತ್ಕೊಳ್ಳಿ ಅಂತ ಪರಮಾತ್ಮ ಹೇಳ್ತಾನೆ. ಎಲ್ಲ ಕುತ್ಕೊಂಡು ಎರಡು ಪಂಕ್ತಿ ಬೇರೆ ಮಾಡಿಬಿಡ್ತಾನೆ. ಅವ್ರು ಒಂದು ಪಂಕ್ತಿ ಕೂಡಲಕ್ಕಾಗೋದಿಲ್ಲ ಅಂತ ಗೊತ್ತು. ದೇವತೆಗಳೇ ಬೇರೆ, ದೈತ್ಯರೇ ಬೇರೆ. ಸಪರೇಟ್ ದೋಭೂತ ಸರ್ಗವು ಲೋಕೇಶ್ಮಿನ್ ದೈವಾಸುರ ಏವಚ. 16ನೇ ಅಧ್ಯಾಯ ಗೀತೆಯ ಪ್ರಾಕ್ಟಿಕಲ್ಲೇ ಪರಮಾತ್ಮ ತೋರಿಸ್ತಾ ಇದ್ದಾನೆ. ಕೂತರಂತೆ ಪರಮಾತ್ಮ ಹೇಳ್ತಾನೆ, ನೀವೀಗಲ್ಲಿ ಬಿರಿ ಬಿರಿ ನೋಡ್ತಿದ್ರೆ ನನಗೆ ಹಂಚಲಕ್ಕಾಗೋದಿಲ್ಲ, ಕಣ್ಣು ಮುಚ್ಕೊಂಬಿಡಿ ಅಂತ ಹೇಳ್ತಾನೆ. ಎಲ್ಲ ಕಣ್ಣು ಮುಚ್ಕೊಂಡ್ಬಿಟ್ರು. ದೇವತೆಗಳು ಕಣ್ಣು ಮುಚ್ಕೊಳ್ರಿ ಅಂದ್ರೆ ಧ್ಯಾನ ಮಾಡಿ ಅಂತ ಅರ್ಥ, ಇವರಿಗೆ ಕಣ್ಣು ಮುಚ್ಕೊಳ್ಳಿ ಅಂದ್ರೆ ನಿದ್ದೆ ಹೊಡೆಯಿರಿ ಅಂತ ಅರ್ಥ. ಇನ್ನೇನು ಇದೆ, ಓದ್ದವನು ಕಣ್ಣು ಮುಚ್ಕೊಂಡ್ರೆ ಕಾಣಿಸುತ್ತೆ, ಇವರು ಕಣ್ಣು ಮುಚ್ಕೊಂಡ್ರೆ ನಿದ್ದೆ ಬರುತ್ತೆ ಅಷ್ಟೇ ಆಗು. ಇವನಿಗೆ ಮೆಟೀರಿಯಲ್ ಇದೆ ಇವರಿಗೆ ಪಾಪ, ಅದಕ್ಕೆ ನೀವು ಧ್ಯಾನ ಮಾಡಿ. ಎಲ್ಲ ಕಣ್ಣು ಮುಚ್ಕೊಂಡ್ರು. ಪರಮಾತ್ಮ ಓಡಾಡ್ತಾ ಇದ್ದಾನೆ, ಆ ಸೌಟು ತಗೊಳ್ಳೋದು ಶಬ್ದ ಮಾಡೋದು ಹಾಕೋದು, ಪಟಪಟ ಶಬ್ದ ಮಾಡೋದು ಹಾಕ್ತಿರೋದು. ದೇವತೆಗಳು ಎಲ್ಲ ಹಂಚಿಬಿಡ್ತಾನೆ ಪರಮಾತ್ಮ. ದೈತ್ಯರು ಈಗ ಬರುತ್ತೆ ಆಗ ಬರುತ್ತೆ ಅಂತ ಕೂತಿದ್ದಾರೆ ಪಾಪ, ಏನು ಬಂದಿಲ್ಲ, ಕಾಯದಷ್ಟು ಅಷ್ಟೇ. ಮನೆಗೆ ರಾಹುವನ್ನೆಲ್ಲ ಕಣ್ಣು ತೆಗೆದಾನೆ, ರಾಹು ಕಣ್ಣು ಮುಚ್ಚಲಕ್ಕಷ್ಟೇ ತೆಗೆದ, ಫಾರ್ ಪರ್ಮನೆಂಟ್ ಕಣ್ಣು ಕಳೆದತಾನಷ್ಟೇ. ಅವನು ಎಲ್ಲ ಕಣ್ಣು ತೆಗೆದನಂತೆ, ನೋಡ್ತಾನೆ ದೇವತೆಗಳೆಲ್ಲ ಹಂಚಿ ಆಗಿಬಿಟ್ಟಿದೆ, ಇವರಿಗೇನು ಹಾಕಿಲ್ಲ, ಒಬ್ಬರಿಗೂ ಬಿದ್ದಿಲ್ಲ ರಾಕ್ಷಸರ ಕೈಯಲ್ಲಿ. ನೋಡಿದಂತೆ ಯಾರು ಕಾಣ್ತಾ ಇಲ್ಲ, ಒಬ್ಬರಿಗೂ ಬಿದ್ದಿಲ್ಲ ಅನ್ಕೋತಾನೆ. ಓಹೋ ಈ ಪಂಕ್ತಿನೇ ಸುಮಾರು ಪಂಕ್ತಿ, ಇಲ್ಲಿ ಕೂತ್ರೆ ಏರೋ ನನಿ ಕೂಡ ಬಿಡೋದಿಲ್ಲ, ನಾನು ಇಲ್ಲಿ ಕೂತ್ರೆ ನಾನು ಕೂಡಬೇಕಾಗತ್ತೆ ಅನ್ಕೊಂಡಿದ್ದೆ. ಮೆಲ್ಲಗೆ ದಾಖಲೆ ಕೂತ್ಬಿಟ್ಟಂತ, ನಮ್ಮ ಜನ ಊಟಕ್ಕೂ ಪಂಕ್ತಿ ಬದಲಾಯಿಸಿರ್ತಾರಲ್ಲ, ಎಲ್ಲಿ ಬೆಳೆಸಬಹುದು ಅಂತ ಯೋಚನೆ ಮಾಡಿ ಹಾಗೆ ಪಾಪ ಶಿಫ್ಟ್ ಆಗಿಬಿಡ್ತಾನೆ. ಎಲ್ಲ ಕೂತ್ರೆ ಕಣ್ಣು, ಅಲ್ಲಿ ಕೂತ್ರೆ ಕಣ್ಣು ಮುಚ್ಕೊಂಡ್ಬಿಟ್ಟಂತೆ. ಮತ್ತೆ ಅದು ಎಂಥ ತಂತ್ರ ಅವನದು, ಅದಕ್ಕೆ ದೈತ್ಯರ ಪಕ್ಷದಿಂದ ದೇವತೆಗಳ ಪಕ್ಷಕ್ಕೆ ಹೋದ್ನಲ್ಲ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಜಗತ್ತಿನ ಪರಪ್ರಥಮ ಡಿಫೆಕ್ಟರ್, ಪಕ್ಷಾಂತರ ಮಾಡಿದ ರಾಜಕಾರಣಿ ಎಂದರೆ ರಾಹು ಅಂತ ಕರೀತಾರೆ. ಅವನು ಮಾಡಿದ ಜಾತಕ್ಕೆ ಗೊತ್ತೇನು, ಸ್ವಾರ್ಥಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ ಶಿಫ್ಟ್ ಮಾಡೋರಿಗೆ ದೊಡ್ಡ ದೃಷ್ಟಾಂತ. ತತ್ವಕ್ಕೋಸ್ಕರ ಶಿಫ್ಟ್ ಮಾಡಲಿಲ್ಲ ಅವನು, ಅಮೃತ ಕುಡಿಬೇಕು ಆಸೆಗೋಸ್ಕರ ಅಷ್ಟೇ. ಅಲ್ಲಿ ಗುಣ ಚೇಂಜ್ ಆಗಿಲ್ಲ, ಬರೀ ಪಂಕ್ತಿ ಅಷ್ಟೇ ಚೇಂಜ್ ಆಗಿರೋದಷ್ಟೇ. ಅಲ್ಲಿ ಕೂತು ಬಿಟ್ಟು ತಮಾಷೆ ಅಂದ್ರೆ ರಾಹ ಕಡೆ ಕೂತ, ಅವನು ಕೆಟ್ಟದ್ದು ಅಂತ ಯಾತಕ್ಕಂತೀರಿ ಅಂದ್ರೆ, ಅವ್ನು ಒಳ್ಳೆಯವನಾಗಿದ್ದರೆ ದೈತ್ಯರು ಹೇಳ್ಬೇಕು, ಹೇಳ್ರಯ್ಯ ನಮಗೆ ಒಬ್ರಿಗೂ ಬಂದೇ ಇಲ್ಲ, ಒಂದು ಯೂನಿಫಾರ್ಮ್ ಗಲಾಟೆ ಮಾಡಿ ಹೇಳ್ಬೇಕೋ ಬೇಡ. ಅವನ ಉದ್ದೇಶ ಏನು, ಮತ್ತೆ ಇವ್ರು ಹೀಗೆ ಕಣ್ಣು ಮುಚ್ಕೊಂಡೇ ಸಾಯಿಲಿ, ನಾನೊಬ್ಬನಲ್ಲಿ ಹೋಗ್ತೇನೆ ಕುಡಿತೇನೆ, ಇವ್ರ ಮೇಲೆ ಜೋರು ಮಾಡ್ತೇನೆ, ಆಮೇಲೆ ಸೀರಿಯಾಲಿಟಿ ಕ್ಲೇಮ್ ಮಾಡ್ಬೇಕು ಇವ್ರ ಮೇಲೆ ಅಷ್ಟೇ. ಅಲ್ಲೂ ಸ್ವಾರ್ಥ, ಹಸುರರಲ್ಲಿ ತಮ್ಮಲ್ಲೂ ಪ್ರಾಮಾಣಿಕತೆ ಇರೋದಿಲ್ಲ, ಹಾಗೆ ಮಾಡಿದನಂತೆ. ಹಸುರದ ಸ್ವಭಾವ ವಂಚಕ ಸ್ವಭಾವ ಅಂತ ಹೇಳೋದು ದೃಷ್ಟಾಂತ. ಅಲ್ಲಿ ಕೂತ ಪರವಾಗಿ ಬರದೆ ಬಂದೇ ಬಿಟ್ಟನಂತೆ, ಕೈಲಿ ಹಾಕೇ ಬಿಟ್ಟನಂತೆ. ಅಬ್ಬಾ ಮೋಹಿನಿ ಮೋಸ ಹೋರ್ಲು, ನಾನು ಕೂತಿದ್ದು ಗೊತ್ತಾಗಲ್ಲ ಅನ್ಕೊಂಡ್ಬಿಟ್ಟು ನನ್ನ. ಅಲ್ಲಿಗೆ ಅವನ ಕಥೆ ಮುಗಿತು. ದೇವರಿಗೆ ಅಜ್ಞಾನ ಕಲ್ಪನೆ ಮಾಡಿದನಲ್ಲ, ದೇವರಿಗೆ ಮಿಥ್ಯಾಜ್ಞಾನ ಕಲ್ಪನೆ ಮಾಡಿದನಲ್ಲ ಅಂದಿದ್ದು ಬಾಯಲ್ಲಿ ಹಾಕೊಂಡೇ ಬಿಟ್ಟಂತೆ. ಬಾಯಲ್ಲಿ ಹಾಕೊಂಡೇ ಬಿಡ್ತಾ ಇದ್ದಾನೆ, ಪರಮಾತ್ಮ ನೋಡ್ತಾನೆ ಇದ್ದಾನೆ, ನುಗ್ತಾ ಇದ್ದಾನೆ ಬಾಯಲ್ಲಿ. ಕತ್ತಿ ಇಲ್ಲಿ ಬಂತಂತ ಅಮೃತ ಅವನು ಇಲ್ಲಿ ಬಂತಂತೆ. ಅಟ್ಟ ಸೂರ್ಯಚಂದ್ರ ಪರಮಾತ್ಮನ ಹೇಳಿದ್ರಂತೆ. ಅದಕ್ಕೆ ಪರಮಾತ್ಮನ ಗೊತ್ತಾಯ್ತು ಅಂತ ತಿಳ್ಕೋಬಾರದು. ಪರಮಾತ್ಮ ಸರ್ವಜ್ಞ, ತಮ್ಮ ಕೆಲಸ ರಿಪೋರ್ಟ್ ಅವ್ರು ಕೊಟ್ಬಿಟ್ರು. ಪರಮಾತ್ಮ ಗೊತ್ತೇ ಗೊತ್ತು, ತನ್ನ ಚಕ್ರವನ್ನು ತಗೊಂಡಂತೆ. ಇದು ಆಶ್ಚರ್ಯ. ಮೋಹಿನಿ ರೂಪ ಬದಲಾಯಿಸಿ ಅರ್ಜೆಂಟ್ ವೈಕುಂಠಕ್ಕೆ ವಾಪಸ್ ಹೋಗಿ ಚಕ್ರ ಹೊತ್ಕೊಂಡು ಬರಲಿಲ್ಲ ಪರಮಾತ್ಮ, ಇಮ್ಮಿಡಿಯೇಟ್ ಆಗಿ ತಗೋತಾನೆ. ಅದಕ್ಕೆ ಪರಮಾತ್ಮನ ಸ್ವಗತ ಭೇದ ವಿವರ್ಜಿತ ಅಂತ ಕರೀತಾರೆ. ನೇಹ ನಾನಾಸ್ತಿ ಕಿಂಚನ, ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಎಷ್ಟು ಪೂರ್ಣ ಪರಮಾತ್ಮ, ಮೋಹಿನಿ ರೂಪ ಚಕ್ರ ತೆಗೆದಿದ್ದೆ ಕೆಲಸ ಅಂದ್ರೆ ಸರ್ವತಂತ್ರ ಸ್ವತಂತ್ರ ಆತ, ಚಕ್ರ ಪ್ರಯೋಗ ಮಾಡೇ ಬಿಟ್ಟಂತೆ. ಅಲ್ಲಿ ಚಕ್ರ ಪ್ರಯೋಗ ಮಾಡಿ ಮೊಸಳೆಯನ್ನ ಕತ್ತರಿಸಿ ಮೋಕ್ಷ ಕೊಟ್ಟ. ಇವನು ಕತ್ತರಿಸಿ ತಮಸ್ಕೆ ಆಗ್ತಾನೆ, ಕತ್ತರಿಸಿದ ಕಾಮನ್ ಫ್ಯಾಕ್ಟರ್, ಮೋಕ್ಷ ಮಾತ್ರ ಕೊಡೋದಿಲ್ಲ. ತಲೆ ಕತ್ತರಿಸಿ ಬಿಟ್ಟಂತೆ, ಆ ತಲೆಯ ರಾಹು ಆಯಿತು ಅಂತ ಹೇಳ್ತಾನೆ. ಅದೇ ರಾಹು ಕೇತುಗಳ ಸೃಷ್ಟಿಗೆ ಕಾರಣವಾಯ್ತು. ಇದು ಗ್ರಹ ಕೆಟ್ಟ ಮೋಸಗಾರನ ಅಲ್ಲ, ಅದಕ್ಕೆ ರಾಹು ದೇಶ ಅಂದ್ರೆ ಬಹಳ ಅನ್ಯಾಯ ಮಾಡತಕ್ಕಂಥ ದೇಶ ಅದು. ಬಂದು ಇಲ್ಲಿ ತಮಾಷೆ ನೋಡಬೇಕು ನಾವು. ರಾಹು ಹೊರಟ, ಅವನೇನ್ ತಿಳ್ಕೊಂಡ, ಕಂಠದವರು ಕೈ ಬಿದ್ರೆ ಬಾಯಿ ಬರೋದು ಕಷ್ಟನ, ಬಾಯಿ ಬಿದ್ದರೆ ನುಂಗೋದು ಕಷ್ಟನ, ನುಂಗಿದ್ರೆ ಹೊಟ್ಟೆಗೆ ಹೋಗೋದು ಕಷ್ಟನ, ಇದವನ ಅನುಸಂಧಾನ. ಪರಮಾತ್ಮ ಹೇಳ್ತಾನೆ, ಅಲ್ಲಯ್ಯ ಹೊಟ್ಟೆಗೆ ಹೋದ್ರು ಜೀರ್ಣ ಆಗೋದು ನನ್ನ ಕೈಯಲ್ಲಿ ಇದೆ. ಪರಮಾತ್ಮ ಹೇಳ್ತಾನೆ, ಹೊಟ್ಟೆಗೆ ಹೋದ ಮಾತ್ರಕ್ಕೆ ಜೀರ್ಣ ತಿಳ್ಕೊಂಡ್ಬಿಡಬೇಡ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹ ಆಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಭಗವದ್ಗೀತಾ ಶ್ಲೋಕ ಅರ್ಥ ಆಗಲಿಕ್ಕೆ ಮಾತು ಬೇಕು ನನಗೆ. ನಾನು ಸರ್ವತಂತ್ರ ಸ್ವಾತಂತ್ರ್ಯವನ್ನು ತೋರಿಸ್ತೇನೆ, ಯಾವ ಲೆವೆಲ್ ಬೇಕಾದ್ರೆ ಕಟ್ ಮಾಡಕ್ ಬರುತ್ತೆ ಅಂತ ಪರಮಾತ್ಮ ತೋರಿಸ್ತಾನೆ. ಇದು ಪರಮಾತ್ಮನ ವೈಭವ. ಅಲ್ಲೊಂದು ಸಮಾಶೆ ನೋಡಬೇಕು, ಇಷ್ಟೆಲ್ಲ ಯಾಕೆ ಮಾಡೋದು ಪರಮಾತ್ಮ, ನಿನ್ನ ಕೈಯಲ್ಲಿ ಹಾಕಿ ಇದನ್ನ ಮಾಡಿ ಕೊನೆ ಕತ್ತರಿಸೋದಕ್ಕಿಂತ ಹಾಕದೆ ಹೋದ್ರೆ ಆಗ್ತಿತ್ತಲ್ಲ ಅಂತ ನಮ್ಮ ಪ್ರಶ್ನೆ. ಅದು ಪರಮಾತ್ಮನ ಗೊತ್ತು, ನಮಗೇನು ಗೊತ್ತಿರುತ್ತೆ ಪರಮಾತ್ಮ ಯಾತಕ್ಕೆ ಅವನ ಕೈಯಲ್ಲಿ ಹಾಕಿದ ಅಂದ್ರೆ, ಈ ರಾಹು ಹಿಂದಿನ ಸಾವಿರ ಜನ್ಮಗಳಲ್ಲಿ ಬ್ರಹ್ಮದೇವರನ್ನು ಕೂಡ ತಪಸ್ ಮಾಡಿದ್ದಂತೆ. ಏನು ತಪಸ್ಸು ಗೊತ್ತಾ, ನನ್ನ ಕೈಯಲ್ಲಿ ಅಮೃತ ಬೀಳಲಿ, ನನ್ನ ಬಾಯಲ್ಲಿ ಅಮೃತ ಬೀಳಲಿ ಅಂತ ತಪಸ್ ಮಾಡಿದ್ರು. ಬ್ರಹ್ಮದೇವರು ವರ ಅಂದ್ರೆ ವರ ಅವರದು, ಆಗಲಿ ನಿನ್ನ ಬಾಯಲ್ಲೇ ಬೀಳಲಿ ಕೈಯಲ್ಲೇ ಬೀಳಲಿ ಹೊಟ್ಟೆಗೆ ಹೋಗೋದು ಬೇಡ ಅಂತಾನೆ ವರ ಕೊಟ್ಟಿದ್ರು. ಪಾಪ ಎಷ್ಟು ಕೇಳಿರ್ತಾರೆ ಅಷ್ಟೇ. ನಮ್ಮ ಜನ ಭಾರಿ ಬುದ್ಧಿವಂತರು, ಒಂದು ಮನೆ ಕೊಡಿರಾಯ್ರೆ ಮನೆ ಕೊಡಿರಾಯ್ರೆ ಅಂತ ಕೇಳ್ತಾರೆ. ಆಯ್ತು ಮನೆ ತಗೋ, ಗೃಹ ಪ್ರವೇಶಿಸಿ ಡಮ್ ಅಂತ ಹೋಗಿಬಿಡ್ತಾರೆ ಬೆಳಿಗ್ಗೆ ಬರಡ. ಅವ್ರ ಪ್ರವೇಶ ಅಲ್ಲ ಶ್ರಾದ್ದ, ನೀವು ಕೇಳಿದ ಅಷ್ಟೇ ತಾನೇ. ಆದ್ರಿಂದ ನಮ್ಮ ಬುದ್ಧಿ ಉಪಯೋಗಿಸಿ ಕೇಳಿದ್ರೆ ಏನೂ ಪ್ರಯೋಜನ ಇಲ್ಲ. ನಾವು ಕೇಳಬೇಕಾದ್ರೆ ಅದಕ್ಕೆ ವಜ್ರಾಸನಗಳು ಬರೀತಾರೆ. ಈಗೆಲ್ಲ ಕೇಳಕ್ ಹೋಗಬೇಡಿ, ಯಾವ ಲೆವೆಲ್ನಲ್ಲಿ ಬೇಕಾದ್ರೆ ಹಣ ಆಗಿಬಿಡ್ತೇವೆ ನಾವೀಗ. ಅವನು ಗಂಟಲಲ್ಲಿ ಬಂದಿದ್ದು ದಕ್ಕಲಿಲ್ಲ ನಾನು ಲೆಕ್ಕ ಹಾಕಿ ನೋಡೋಣಂತವ್ರದ್ದು. ಈಗ ನಾವು ಬಡಿಸ್ಕೊಂಡ ಅಡಿಗೆ ನಾವು ಮಾಡಿಕೊಂಡ ಅಡಿಗೆನ ನಾವು ಬಡಿಸ್ಕೋತೀವಿ ಅಂತ ಗ್ಯಾರಂಟಿ ಇಲ್ಲ. ಬಡಿಸ್ಕೊಂಡ ಅಡಿಗೆನ ಅದು ತಿನ್ನೋ ಗ್ಯಾರಂಟಿ ಇಲ್ಲ. ಯಾರೋ ಫೋನ್ ಕಾಲ್ ಬರ್ತಾ ಅರ್ಜೆಂಟ್ ಹೊರಟ್ಬಿಡ್ತಾರೆ ಪಾಪ. ಇನ್ನೇನು ಚಿತ್ರಾವತಿ ಇಡಬೇಕು ಅರ್ಜೆಂಟ್ ಹೋಗ್ಬೇಕಂತ ಬಿಟ್ಟು ಹೊರಟ್ಬಿಡ್ತಾರೆ ಪಾಪ. ತಿಂದು ಬಾಯಿ ಬರೋ ಗ್ಯಾರಂಟಿ ಇಲ್ಲ, ನುಂಗ ಗ್ಯಾರಂಟಿ ಇಲ್ಲ, ವಾಂತಿ ಆಗಿಬಿಡಬಹುದು, ನುಂದ್ರೆ ಜೀರ್ಣ ಆಗೋ ಗ್ಯಾರಂಟಿ ಇಲ್ಲ. ಎಲ್ಲ ಗ್ಯಾರಂಟಿ ಯಾರು, ದೇವರದೊಂದೇನೆ. ಆದ್ದರಿಂದ ಹರಿಯನ್ನ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತೆ ಅನ್ನೋ ದೃಷ್ಟಾಂತ ಇದು ಬಂದು. ಆದ್ರಿಂದ ಹುಷಾರಾಗಿದೆ. ಮತ್ತೇನು ಕೇಳಬೇಕು ದೇವರನ್ನ? ವಾದಿರಾಜ ಸ್ವಾಮಿಗಳು ಬರೀತಾರೆ, ಹಾಗೆಲ್ಲ ಬಾಯಿ ಬಂದದ್ದು ಕೇಳಕ್ ಹೋಗ್ಬೇಡಿ. ನಾವು ಎಷ್ಟು ಕೇಳಿದ್ರು ತಪ್ಪು ಕೇಳಿಬಿಡ್ತೇವೆ, ಒಂದು ಕೇಳಿ ಸಾಕು. ಯದ್ಧಿತಂ ತವ ಭಕ್ತಾನಾಂ ಅಸ್ಮಾಕಂ ಹೃಹರೇ ಹರೇ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯಾರ್ಕಾಯು ತತ್ಪ್ರಭಾ. ಪರಮಾತ್ಮ ನನಗೇನು ಒಳ್ಳೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ನಿನಗೆ ಗೊತ್ತು, ನಮಗೆ ಗೊತ್ತಿಲ್ಲ. ನೀನು ತೋಚಿದ್ದು ಮಾಡೋದು ನಂಬಿದ್ದೇನೆ ಅಷ್ಟೇ. ಎಷ್ಟು ಚೆನ್ನಾಗಿರೋ ಮಾತದು ಒಂದು. ಈ ರೀತಿ ಅಂದ ಮೇಲೆ ಪರಮ ಸರ್ವಾರ್ಪಣ ಅಂದ್ರೆ ಆತ್ಮ ನಿವೇದನ ಅಂದ್ರೆ ಅದೇನು. ನಾವು ಎಲ್ಲಿ ನಾವು ಅಹಂಕರ್ತ ಅಂತ ಅನ್ಕೊಂಡ್ಬಿಡ್ತೇವೋ ಅಲ್ಲಿ ಬಿಡ್ತೇವೆ. ಎಲ್ಲಿ ನಾಹಂಕರ್ತ ಹರಿಕರ್ತ ಅಂತೇವೋ ಅಲ್ಲಿ ಗೆಲ್ತೇವೆ. ಅದನ್ನು ಹೇಳೋದಕ್ಕೆ ಕಥೆ ಹೊರಟಿರೋದು. ಇದೊಂದು ಸ್ವಾರಸ್ಯ ನೋಡಿ, ಆಶ್ಚರ್ಯವಾಗಿ ಬಿಡುತ್ತೆ. ಅದೇ ಸಮಯದೊಳಗೇನೆ ಕಾಲಕೂಟ ಬಂತು, ರುದ್ರದೇವರು ಕುಡಿದ್ರು. ಅಮೃತ ಬಂತು, ರಾಹು ಕುಡ್ದ. ತಮಾಷೆ ಏನು ಗೊತ್ತಾ, ರುದ್ರದೇವರಿಗೆ ವಿಷ ಕಂಠಕ್ಕೆ ಕುಡ್ಕೊಂಡು ಒಳಗೆ ಹೋಗ್ಲಿಲ್ಲ, ಕಂಠಕ್ಕೆ ಸ್ಟಾಪ್ ಆಗಿಬಿಡುತ್ತೆ. ಇವನಿಗೆ ಅಮೃತ ಕಂಠಕ್ಕೆ ಬಂದು ಸ್ಟಾಪ್ ಆಗಿಬಿಡುತ್ತೆ. ಇಬ್ರು ಕಂಠಕ್ಕೆ ಬಂದು ಸ್ಟಾಪ್ ಆದವರೇ. ಅವರಿಗೆ ವಿಷ ಒಳಗೆ ಹೋಗಲಿಲ್ಲ, ಅವ್ರಿಗೆ ಅಮೃತ ಒಳಗೆ ಹೋಗಲಿಲ್ಲ. ರುದ್ರದೇವರು ವಿಷ ಒಳಗೆ ಹೋಗಲಿಲ್ಲ ಯಾತಕ್ಕೆ ಗೊತ್ತಾ, ತುಂಬಾ ಸಾತ್ವಿಕರು ಅವರಿಗೇನು ಆಗಲೇ ಇಲ್ಲ ವಿಷ. ಇವರು ತುಂಬಾ ಕೆಟ್ಟವನು, ಅವರಿಗೆ ವಿಷ ಕೆಟ್ಟದ್ದು ಮಾಡಲಿಲ್ಲ, ಅಮೃತ ಇವನು ಒಳ್ಳೇದು ಮಾಡಲಿಲ್ಲ. ವಿಷ ಅವನಿಗೆ ಕೆಟ್ಟದ್ದು ಮಾಡಲಿಲ್ಲ ಅವರಿಗೆ, ಇವರಿಗೆ ಅಮೃತ ಒಳ್ಳೇದು ಮಾಡಲಿಲ್ಲ. ಅಂದ್ರೆ ಯೋಗ್ಯತೆ ಸರಿ ಇದ್ರೆ ವಿಷ ಕುಡಿದು ಬದುಕಬಹುದು, ಯೋಗ್ಯತೆ ಸರಿ ಇಲ್ಲದೆ ಹೋದ್ರೆ ಅಮೃತ ಕುಡಿದು ಸಾಯಬಹುದು ಅಂತ ಹೇಳಿದ್ದಾರೆ. ಆದ್ದರಿಂದ ಯೋಗ್ಯತೆ ಮುಖ್ಯ, ದೇವರ ಅನುಗ್ರಹ ಮುಖ್ಯನೇ ಹೊರತು ನಮ್ಮ ಶುಷ್ಕವಾದಂತಹ ಹಠದಿಂದ ಏನು ಕೆಲಸ ಆಗೋದಿಲ್ಲ. ಯಾತಕ್ಕೆ ರುದ್ರದೇವರು ಕುಡಿದ ವಿಷ ಅವರನ್ನು ಕೊಲ್ಲಿಲ್ಲ ಗೊತ್ತಾ, ಅದು ವಾಯುದೇವರ ಕೈಯಿಂದ ಬಂತದ್ದು. ವಾಯುದೇವರು ಅಂದ್ರೆ ವಾಯು ಅನಿಲ ಅಮೃತಮ್ಮ ಅಂತ ಈಶಾವಾಸ್ಯ ಉಪನಿಷತ್. ಅವಳು ಮುಟ್ಟಿದ್ರೆ ಅಮೃತವಾಗಿ ಬಿಡುತ್ತಲ್ಲ, ಆದ್ರಿಂದ ವಿಷ ಪೂರ್ತಿ ಅಮೃತವಾಗಿ ಹೋಗ್ಬಿಡುತ್ತೆ. ತ್ರಿವಿಕ್ರಮ ಪಂಡಿತಾಚಾರ್ಯ ಮಾತನ್ನು ಬರೀತಾರೆ, ವಿಷಮಪಿ ಅಮೃತಾಯ ದೃಷ್ಟಂ. ಆಚೆ ವಾಯುದೇವರು ಮುಟ್ಟಿದ್ದಕ್ಕೆ ವಿಷ ಅಮೃತವಾಗಿ ಬಿಡ್ತು, ಇಲ್ಲಿ ವಾಯುದೇವರು ಮುಟ್ಟಲಿಲ್ಲ ಅದಕ್ಕೆ ಅಮೃತ ವಿಷ ಆಗಿಬಿಡ್ತು. ಈ ಮಾತು ಅರ್ಥ ಮಾಡಿಕೊಂಡ್ರೆ ವಿಷ ಅಮೃತವಾಗೋದು ಯಾವಾಗ, ಅಮೃತ ವಿಷ ಯಾವಾಗ ಅದನ್ನು ಹೇಳುತ್ತಾರೆ. ಇದನ್ನು ಜಗನ್ನಾಥದಾಸರು ದೇವರಾಮದ ವಿಶ್ಲೇಷಣೆ ಮಾಡಿದ್ದಾರೆ, ತುಂಬಾ ಜನ ಗೊತ್ತಿಲ್ಲ. ಒಳ್ಳೆ ದೇವರ ಇಡೀ ಸಮುದ್ರ ಮಥನ ಪ್ರಸಂಗವನ್ನ ಈ ರೀತಿ ವಿಶ್ಲೇಷಣೆ ಮಾಡಿ ತೋರಿಸಿ ಒಟ್ಟು ಹರಿವಾಯುಗಳ ಅನುಗ್ರಹ ನಮ್ಮನ್ನು ಮೇಲಕ್ಕೆತ್ತಿರುತ್ತೆ ಹೊರತು ನಮ್ಮ ದುರಹಂಕಾರ ಪ್ರತಿಷ್ಠೆಗಳು ನಮ್ಮ ಮೇಲಕ್ಕೆತ್ತೋದಿಲ್ಲ. ಅಲ್ಲಿ ರಾಹು ಸತ್ತ, ಅವನು ಗ್ರಹವಾಗಿ ಕಾಡಲಿಕ್ಕೆ ಶುರು ಮಾಡಿದ. ಈ ಕಡೆ ಭಗವಂತ ಮುಂದೆ ಎಲ್ಲ ಒಬ್ಬ ದೇವತೆಗೂ ಅಮೃತ ಸಿಗಲಿಲ್ಲ ಅಂತಾಗಲಿಲ್ಲ, ಒಬ್ಬ ಹಸುರನಿಗೂ ಅಮೃತ ಸಿಗಲಿಲ್ಲ, ಸಿಕ್ಕವನು ದಕ್ಷಿಕೊಳ್ಳಲಿಲ್ಲ, ಕಥೆ ಮುಗಿದೋಯ್ತು. ಮುಂದೆ ದೇವಾಸುರರ ಯುದ್ಧವಾಯಿತಂತೆ, ದೈತ್ಯರೆಲ್ಲ ಸತ್ತು ಸತ್ತು ಬಿಡುತ್ತಾರೆ, ದೇವತೆಗಳು ಗೆಲ್ತಾರೆ. ಅಲ್ಲಿ ಅಮೃತವಾದ ಕಥೆ ಮುಕ್ತಾಯವಾಗ್ತಾ ಇದೆ. ಇವತ್ತು ಹೊತ್ತಾಗಿದೆ, ದಶಮಿ ಅಮೃತ ನಾಳೆ ಏಕಾಚಿ ಕುಡಿಬಾರದು ಅಂತ ಹೇಳಿ ಇವತ್ತೇ ಅಮೃತ ಕಥೆ ಮುಗಿಸಿದ್ದಂತೆ. ನಾಳೆ ದಿವಸ ಮುಂದೆ ವಾಮನಾವತಾರದ ಕಥೆ. ವಾಮನಾವತಾರ ಕಥೆ ನಾಳೆ ಯಾತಕ್ಕೆ ಹೇಳೋದು ಅಂದ್ರೆ ನಾಡಿದ್ದೇ ವಾಮನ ಜಯಂತಿ, ಆದ್ದರಿಂದ ನಾಡಿದ್ದು ವಾಮನ ಜಯಂತಿ ಆದ್ರಿಂದ ಅದಕ್ಕೆ ಸೂಟ್ ಆಗೋದಕ್ಕೋಸ್ಕರ ನಾಳೆ ಬೆಳಿಗ್ಗೆ ವಾಮನಾವತಾರ ಕಥೆ, ಮತ್ಸ್ಯಾವತಾರ ಕಥೆ ಮತ್ತು ನವಮಸ್ಕಂದ ಪ್ರಾರಂಭ ಎಲ್ಲವನ್ನು ನಾಳೆ ಮಾಡ್ತಾ ಅತ್ಯದ್ಭುತವಾದ ಅಂಬರೀಷ ನಾಭಾಗ ಎಷ್ಟು ರಾಜರ ಕಥೆ ಬರುತ್ತೋ ಲೆಕ್ಕವೇ ಇಲ್ಲ, ಅದನ್ನೆಲ್ಲ ಕೂಡ ನಾಳೆ ದಿವಸ ನೋಡೋಣ ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನು ಶ್ರೀ ಕೃಷ್ಣಾರ್ಪಣ ಮತ್ತು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂತೇನ ಪ್ರಿಯತಾಂ ಕಮಲಾಲಯ.